ज्ञमच्युतमपेतमस्तदोषम् प्राणस्य सर्वचिरचित् परमेश्वरस्य साक्षादधीश्वरमियाम् शरणं रमेशम् योदैतिका मारयित्वा प्रभक्षैव जरयति अखिलं जगत् तेन मार्जारबुद्धिष्टो मोषणान् मूषकौ हरिः. ಮೊದಲೇನು ಹೇಳಿದ್ರೀಗ ದುಂದುವಿ ಮೊದಲಾದವುಗಳ ಘೋಷ ಸಹ ಸರ್ವೋತ್ತಮತ್ವ ವಾಚಕ ಅನ್ನೋದನ್ನು ತಿಳಿಸಿ, ಈಗ ಮಾರ್ಜಾರ ಮೊದಲಾದಂತಹ ಪ್ರಾಣಿಗಳ ಹೆಸರುಗಳು ಸಹ ಹರಿನಾಮ ವಾಚಕ ಅನ್ನೋದನ್ನು ಹೇಳ್ತಾರೆ. ತೇ ತಸ್ಯೈವ ವಿಷ್ಣು ಗುಣೋನ್ನತಿಂ ವದತಿ ಇತಿ ವಕ್ತವ್ಯಮಿತಿ ಯೋಜ್ಯಂ ಏವಂ ಸತಿ ಉಪನಿಷದಿ ಸರ್ವೇ ವೇದಾಃ ಸರ್ವೇ ಘೋಷಾಃ ಇತಿ ಪಾಠಕ್ರಮೋಪಿ ಅನುಸೃತೋ ಭವತಿ ಇತಿ ತದಾ ವೇದಾದ್ಯಾಃ ವೇದಾಃ ಪೌರುಷೇಯ ಗ್ರಂಥಾಃ ಮಾರ್ಜಾರಾದಿ ಅಭಿಧಾಶ್ಚ ವಾಕ್ಯಪದ ಸಮನ್ವಯೇನ ವಿಷ್ಣೋಃ ಗುಣೋನ್ನತಿಂ ವದಂತೀತಿ ಕಿಮು ವಾಚ್ಯಮಿತ್ಯರ್ಥಃ. ಅಷ್ಟಾಗಿತ್ ಯದ್ವಾ ಸರ್ವೇ ವೇದ ಅಪಿ ತಸ್ಯೈವ ನಾಮ, ಎಲ್ಲ ವೇದಗಳು ಸಹ ಅವನ ಹೆಸರೇ. ಕಿಮು ಸಮುದ್ರ ಘೋಷ ಇತ್ಯಾದಿ ಸ್ವವಚನಾನುಸಾರೇಣ, ಇನ್ನು ಸಮುದ್ರ ಘೋಷ ಇತ್ಯಾದಿಗಳೆಲ್ಲ ಭಗವದ್ವಾಚಕ ಅಂತ ಹೇಳೋದಕ್ಕೆ ಇನ್ನೇನು. ಯದಾ ವೇದಾದ್ಯಾಃ ಮಾರ್ಜಾರಾದಿ ಅಭಿಧಾಶ್ಚ ಅನ್ಯತ್ರ ಪ್ರಸಿದ್ಧ ವಿಷ್ಣೋರೇವ ಗುಣೋನ್ನತಿಂ ವದಂತಿ. ಮೇಲ್ನೋಟಕ್ಕೆ ಅನ್ಯತ್ರ ಪ್ರಸಿದ್ಧ ಶಬ್ದಗಳು ಮಾರ್ಜಾರಾದಿಗಳೆಲ್ಲ ಅವೇ ವಿಷ್ಣುವಿನ ಗುರಿ ಗುಣಗಳನ್ನಲ್ಲ, ಗುಣೋನ್ನತಿಂ ವದಂತಿ, ಸರ್ವೋತ್ತಮತ್ವವನ್ನು ವರ್ಣನೆ ಮಾಡ್ತಾ ಇವೆ. ತದಾ ಕಿಮು ಇತ್ಯಾದಯ ಸರ್ವೇ ಘೋಷಾಃ ಅನ್ಯತ್ರ ಪ್ರಸಿದ್ಧಿರಹಿತಾಃ ವಿಷ್ಣೋಃ ಗುಣೋನ್ನತಿಂ ವದಂತಿಂ ವಕ್ತವ್ಯಮಿತಿ ಯೋಜ್ಯಂ. ಇನ್ನು ವಿಷ್ಣುವನ್ನೇ ಹೇಳ್ತಕ್ಕಂಥ ಪದಗಳು ಸರ್ವೋತ್ತಮತ್ವವನ್ನು ಹೇಳುತ್ತೆ ಅನ್ನೋದನ್ನು ಪ್ರತ್ಯೇಕ ಹೇಳಬೇಕಾ ಅಂತ ಕೇಳಿದರು. ಈ ರೀತಿ ಅರ್ಥ ಮಾಡೋದ್ರಿಂದ ಅನುಕೂಲ ಏನು ಅಂದರೆ, ಏವಂ ಸತಿ ಉಪನಿಷದಿ ಸರ್ವೇ ವೇದಾಃ ಸರ್ವೇ ಘೋಷಾಃ, ಎಲ್ಲ ವೇದಗಳು ಸಹ ಒಬ್ಬನ್ನೇ ಹೇಳ್ತಾ ಇವೆ. ಪ್ರಾಣ ಏವಾ, ಆ ಪ್ರಾಣ ವಿಷ್ಣು ಅನ್ನೋದನ್ನೇ ಹೇಳಿತಲ್ಲ, ಅದಕ್ಕೆ ಅನುಗುಣವಾಯಿತು. ಇದು ಪಾಠಕ್ರಮಪಿ ಅನುಸೃತೋ ಭವತಿ, ಪಾಠಕ್ರಮಕ್ಕೂ ಅನುಕೂಲವಾಯಿತು. ಹೀಗೆ ಈ ಅರ್ಥನೇ ಉಚಿತ ಅನ್ನೋದನ್ನು ತಿಳಿಸಿದರು. ಧ್ವನ್ಯಾತ್ಮಕತ್ವೇನ ಸರ್ವಘೋಷ, ಘೋಷಗಳು ಶಬ್ದಗಳು, ಘೋಷ ಘೋಷಣೆ ಅಂದರೆ ಶಬ್ದಗಳನ್ನು ಘೋಷ ಅಂತ ಕರೀತಾರೆ. ಧ್ವನ್ಯಾತ್ಮಕತ್ವೇನ ಅವಾಚಕಾನಾಮಪಿ, ಮೇಲ್ನೋಟಕ್ಕೆ ಧ್ವನ್ಯಾತ್ಮಕ ಆದ್ದರಿಂದ ವಾಚಕ ಅಲ್ಲ ಅಂತ ಜನ ತಿಳ್ಕೊಂಡಿರ್ತಾರೆ. ಅಂತಹ ಘೋಷಾನಾಂ ವಾಚಕ ವರ್ಣಾದಿ ವ್ಯಂಜಕತ್ವೇನ ಉಪಚರಿತಂ. ಎಷ್ಟೋ ಸಲ ಈ ಮಂಗಳ ಘೋಷ ಬೇರೆ, ಅಮಂಗಳ ಘೋಷಗಳು ಬೇರೆ, ನಮ್ಮ ಇದರಲ್ಲಿಲ್ಲ, ಬೇರೆ ಜನಗಳಲ್ಲಿ ಇದನ್ನು ಕೂಡ ಏನು ಮಾಡ್ತಾರೆ, ಅಪರಗಳನ್ನು ಕೂಡ ಭಾರಿ ವಾದ್ಯಗಳನ್ನು ಬಾರಿಸ್ಬಿಡ್ತಾರೆ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ತಮಟೆಗಳನ್ನು ಕೆಟ್ಟದಾಗ ಬಾರಿಸ್ತಾರೆ. ಅದರಿಂದ ಅಲ್ಲೂ ಕೂಡ ಏನಿದೆ, ಅದು ಕೆಟ್ಟ ಕೆಲಸ ಅಂತ ಗೊತ್ತಾಗುತ್ತೆ, ಅದು ಮಂಗಳಕಾರಿ ಅಲ್ಲ ಅಂಬೋದು ಸ್ಪಷ್ಟ. ಆದ್ರಿಂದ ಅದೇ ದೇವರು ಹೇಳುತ್ತೆ, ಆ ವಿಷಯ ಸಂಶಯನೇ ಇಲ್ಲ. ಆದರೆ ಯಾವುದೇ ಒಂದು ಶಬ್ದ ಅಂದ್ರೆ ಏನಾಗಿರ್ಬೇಕದು, ವಿಷ್ಣುವಾಚಕ ಆಗಿರ್ಬೇಕು. ವಿಷ್ಣುವಾಚಕ, ವಿಷ್ಣು ಸರ್ವೋತ್ತಮತ್ವ ವಾಚಕ. ಮತ್ತೆ ವಾಚಕ ವರ್ಣಾದಿ ವ್ಯಂಜಕತ್ವೇನ ಉಪಚರಿತಂ ವಾಚಕತ್ವಮಿತ್ತಿ ಏತಚ್ಚ ಕರ್ಮ ನಿರ್ಣಯೇ ತಟ್ಟೀಕಾಯಾಂಚ ವ್ಯಕ್ತಂ. ಘೋಷಾಣಂ ವಾಚಕ ವರ್ಣಾದಿ ವ್ಯಂಜಕತ್ವೇನ ಉಪಚರಿತಂ ವಾಚಕತ್ವಮಿತ್ತೇತಚ್ಚ ಕರ್ಮ ನಿರ್ಣಯೇ ತಟ್ಟೀಕಾಯಾಂಚ ವ್ಯಕ್ತಂ. ಧ್ವನ್ಯಾತ್ಮಕತ್ವೇನ ಮೇಲ್ನೋಟಕ್ಕೆ ಅವಾಚಕ ಆಗಿದ್ರು ಕೂಡ ವಿಷ್ಣುವಿನ ಉಭಯನ್ನು ಹೇಳೋದ್ರಿಂದ ಆ ವಿಷ್ಣುವಾಚಕ ಅಂಬುದನ್ನು ಕರ್ಮ ನಿರ್ಣಯ ಮತ್ತು ಅದರ ಟೀಕೆಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅಂತರ್ಥ. ತಥಾಚ ತದ್ವಾಕ್ಯಂ, ಅಲ್ಲೇನಿದೆ ಅಂದರೆ ಹೇಳ್ತಾರೆ. ಯಾವ ವಾಕ್ಯ, ಕರ್ಮ ನಿರ್ಣಯದ ವಾಕ್ಯ. ಗರ್ಗರ ಗೋಧಾ ಪಿಂಗಾದೀನಾಂ ಘೋಷಾಃ ಅಪಿ ನಾದಮಾತ್ರ ವ್ಯಂಜಕತ್ವೇನ ಭಗವದ್ವಾಚಕ ಏವ ಇತ್ಯಾಹ. ಗರ್ಗರ ಗೋಧಾ ಪಿಂಗ ಮೊದಲಾದಂತಹ ಘೋಷಗಳು ಸಹ ನಾದಮಾತ್ರ ವ್ಯಂಜಕತ್ವೇನ, ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ, ಆ ನಾದವನ್ನು ತಿಳಿಸ್ಕೊಡೋದ್ರಿಂದ ಅವು ಕೂಡ ಭಗವದ್ವಾಚಕವೇ ಆಗಿವೆ ಅಂತ ಕರ್ಮ ನಿರ್ಣಯದಲ್ಲಿ ಹೇಳಿದ್ದಾರೆ. ಅವಸ್ವರತಿ ಇತ್ಯಾದಿನ ದಧ್ನೋ ಮಂಥನ ಘೋಷಾಶ್ಚಾಪಿ ಅಂತರ್ನಾದ ಸ್ವರೂಪತಃ ಭೀಷಕತ್ವಂ ಹರೇರ್ ಭೂಯಾತ್ ಅಂತರ್ನಾದೋ ಹಿ ಭೀಷಣೇ. ಇದಿಷ್ಟು ಕೂಡ ಕರ್ಮ ನಿರ್ಣಯದ ಮಾತುಗಳು. ದಧ್ನಃ ಮೊಸರಿನ ಮಂಥನ ಘೋಷಶ್ಚ, ಮಥನ ಮಾಡತಕ್ಕಂಥ ಶಬ್ದವೂ ಕೂಡ ಅಂತರ್ನಾದ ಸ್ವರೂಪತಃ, ಒಳಗಿನಿಂದ ಶಬ್ದ ಬರೋದ್ರಿಂದ ಭೀಷಕತ್ವಂ ಹರೇಹೇ ಬ್ರೂಯ, ಪರಮಾತ್ಮ ಒಳಗಿದ್ದೆ ಭೀಷಕನೂ ಆಗಿದ್ದಾನೆ ಎಂಬುದನ್ನು ಹೇಳ್ತಾ ಇದೆ. ಅಂತರ್ನಾದೋ ಹಿ ಭೀಷಣೆ, ಅಂತರ್ನಾದಕ್ಕೆ ಭೀಷಣ ಅಂತರ್ಥ. ನದೀ ಸಮುದ್ರ ಘೋಷಾಶ್ಚ ನಾತತ್ವ ಶ್ರೇಷ್ಠವಾಚಕಾಹ. ಈ ಒಳಗೆ ಆಫೀಸರ್ ಕೂತಿರ್ತಾನೆ, ಹೊರಗೆ ಅಟೆಂಡರ್ ಕೂತಿರ್ತಾನೆ. ಅವನು ಬೆಲ್ಲ ಹೊಡೆದ ತಕ್ಷಣ ಏನು ಮಾಡ್ತಾನೆ, ಅವನು ತಷ್ಟ ಓಡ್ತಾನೆ ಕಡೆ. ಅಂತರ್ನಾದೋ ಹಿ ಭೀಷಣೆ, ಒಳಗಿಂದ ಬರ್ತಕ್ಕಂಥ ಧ್ವನಿ ಏನು ಹೇಳುತ್ತಾನೆ, ಯಾರ ಜೊತೆ ಮಾತಾಡ್ತಿದ್ರು ಕೂಡ ಏನು ಮಾಡಿಬಿಡ್ತಾನೆ, ಬಿಟ್ಟು ಒಳಗೆ ಹೋಗ್ಬಿಡ್ತಾನೆ ತಕ್ಷಣ. ಈಗ ಅಂತರ್ನಾದ ಒಳಗಿಂದ ಬರ್ತಕ್ಕಂಥ ಧ್ವನಿ ಅದೇನು ಮಾಡುತ್ತೆ, ಯಾವಾಗಲೂ ಕೆಲಸಕ್ಕೆ ಎಚ್ಚರಿಕೆ ಕೊಟ್ಟು ಭಯಪಡಿಸಿ ಒಳಗೆ ಬಾ ಅಂತ ಕರೆಯುತ್ತೆ. ತತ್ವರ್ಣ ನದಿ ಸಮುದ್ರ ಘೋಷಾಶ್ಚ ನಾದತ್ವ ಶ್ರೇಷ್ಠವಾಚಕಃ ಇತ್ಯಾದಿ ಟೀಕಾವಾಕ್ಯಾನಿ. ಅಲ್ಲೂ ಕೂಡ ನದಿ ಸಮುದ್ರ ಘೋಷಾಶ್ಚ ನಾದತ್ವ ಶ್ರೇಷ್ಠವಾಚಕಃ, ನದಿ ಘೋಷ ಸಮುದ್ರ ಘೋಷ ಮೊದಲಾದವುಗಳು ಕೂಡ ನಾದ ಸ್ವರೂಪವಾದ್ದರಿಂದ ಶ್ರೇಷ್ಠವನ್ನೇ ಹೇಳ್ತಾ ಇದೆ ಇತ್ಯಾದಿ ಟೀಕಾವಾಕ್ಯಾನಿ. ನಾನು ವರ್ಣ ಏವ ವಾಚಕಃ ನ ಘೋಷಾಃ. ಮತ್ತೊಂದು ಪ್ರಶ್ನೆ ಹಾಕ್ಕೊಂಡು, ನಾನು ವರ್ಣ ಏವ ವಾಚಕಃ ನ ಘೋಷಾಃ, ವರ್ಣಗಳು ವಾಚಕನೇ ಹೊರತು ಶಬ್ದಗಳು ಹೇಗೆ ವಾಚಕ ಆಗುತ್ತೆ ಅಂತ ಪ್ರಶ್ನೆ. ತೇತು ವರ್ಣವ್ಯಂಜಕಾಹ ದೇವ ಕಥತ್ ಕಥಮುಚ್ಚತೆ ಘೋಷಾ ಏವ ವಾಚಕಃ ಇತಿ. ಘೋಷಗಳ ಪರ್ಪಸ್ ಏನು ಅಂದರೆ ವರ್ಣವ್ಯಂಜಕಃ, ವರ್ಣಗಳ ಅಭಿವ್ಯಕ್ತಿ ಮಾಡೋದು ಘೋಷದ ಕೆಲಸ. ವಾಚಕತ್ವ ಹೇಗೆ ಬರುತ್ತೆ ಅಂದರೆ ನಜಮಂತವ್ಯಂ ವಾಚಕ ವರ್ಣವ್ಯಂಜಕತ್ವೇನು ಉಪಚರಿತಾತ್ ಯಮುಕ್ತಿ ರೀತಿ ಗರ್ಗರ ಘೋಷ ಗರ್ಗರಾದಿ ಘೋಷಾಣಾಂ ಅಕಾರಾದಿ ವ್ಯಂಜಕತ್ವಶಾಪಿ ಅಭಾವಾದಿತ್ಯತ ಉಕ್ತಂ ನಾದೇತಿ. ಇನ್ನು ವ್ಯಂಜಕವಾಗಿದೆ ಆದ್ದರಿಂದ ಅವು ವಾಚಕ ಅಂತ ನಾವು ಉಪಚರಿತ ಅರ್ಥ ಹೇಳ್ತೇವೆ ಅಂದರೆ ಅದನ್ನು ಹೇಳಬಾರದು ಅಂತ. ಯಾತಕ್ಕೆ ನಾದೇತಿ ನಾದೋ ನಾಮ ವರ್ಣ ಮಂತ್ರಶಾಸ್ತ್ರೇ ಪ್ರಸಿದ್ಧ. ಬಹಳ ಮುಖ್ಯ ಅದು, ನಾದ ಅಂತಕ್ಕಂಥದ್ದು ಒಂದು ವರ್ಣ ಅಂತ ಹೇಳಿ ಮಂತ್ರಶಾಸ್ತ್ರ ಹೇಳಿದ್ದಾರೆ. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಅಂತ ಹೇಳಬೇಕಾದ್ರೆ ಎಂಟು ಅಕ್ಷರಗಳಿವೆ ಓಂಕಾರದಲ್ಲಿ ಅಂತ ಹೇಳಿದಾಗ, ನಾದ ಒಂದು ಅಕ್ಷರ ಅಂತ ಹೇಳಿದಾಗ ನಾದ ಕೂಡ ಏನಂತಾಯ್ತು ಅಲ್ಲಿಗೆ ಒಂದು ವರ್ಣ ಅಂತಾಯ್ತು. ವರ್ಣಕ್ಕೇನಿದೆ ವಾಚಕತ್ವ ಇದೆ, ಅದಕ್ಕೆ ವಾಚಕತ್ವ ಬಂತು ಅಂತ ಸಮರ್ಥನೆ ಮಾಡಿದರು. ಅಂತರ್ನಾದೋಪಿ ನಾದಸ್ಸೇವ ವಿಶೇಷ, ಹೊರಗಿನ ನಾದ ಒಳಗಿನ ನಾದ ಯಾವುದೇ ಆಗಿದ್ದರೂ ಅದಕ್ಕೆ ವಾಚಕತ್ವ ಇದೆ. ತತ್ ಸ್ವರೂಪತ್ವಾತ್ ತದ್ವ್ಯಂಜಕತ್ವಾತ್ ನಾದವ್ಯಂಜಕತ್ವಾತ್ ತತ್ಸ್ವರೂಪತ್ವಾತ್ ತದ್ವ್ಯಂಜಕತ್ವಾತ್ ನಾದವ್ಯಂಜಕತ್ವಾತ್. ತದ್ವ್ಯಂಜಕ ಅಂದರೆ ನಾದವ್ಯಂಜಕವಾದ್ದರಿಂದ ನಾದವರ್ಣವಾದ್ದರಿಂದ ಘೋಷಗಳಿಗೂ ಕೂಡ ವಾಚಕತ್ವ ಇದೆ ಅಂತ ಹೇಳಿದರು. ಮಾರಯತಿ ಜರ ಇತಿ ಚೈತಿ ಮಾರ್ಜಾರಯ ಮಾರ್ಜಾರಹ, ಹೊಡೆಯುತ್ತೆ ಮುಪ್ಪು ಮಾಡುತ್ತೆ ಅದಕ್ಕೆ ಮಾರ್ಜಾರ ಅಂತ ಅದಕ್ಕೆ ಹೆಸರು. ಮಾರಣ ಮಾತ್ರೇಣ ಕಥಂ ಚಾರಣ ಇತ್ಯತಃ ಪ್ರಭಕ್ಷ ಇತಿ. ತಾತ್ಪರ್ಯ ಮುಕ್ತ, ಮಾರಣವನ್ನು ಮಾಡುತ್ತೆ ಚಾರಣ ಅಂತ ಯಾಕೆ ಹೇಳುತ್ತೀರಿ ಅಂದರೆ ನುಂಗಿ ಜೀರ್ಣ ಮಾಡ್ಕೊಂಡ್ಬಿಡುತ್ತೆ. ಆಮೇಲೆ ಭೂಷಣಾತ್ ಸ್ತೈನ್ಯಾತ್ ಭಕ್ತಾನಾಂ ಪಾಪಹರಣಾದಿತಿ ಯಾವತ್ ಮೋಷಣಾತ್ ಮೂಷಿಕಂ ಅಂತ ಹೇಳಿದರು. ಮೋಷಣಾತ್ ಮೂಷಿಕ ಅಂದ್ರೆ ಏನು, ಮೂಷಿಕ ಏನು ಮಾಡುತ್ತೆ, ಮೂಷಕೋ ಹರಿಹಿ ಮೋಷಣ ಭಕ್ತರ ಪಾಪವನ್ನು, ಭಕ್ತಾನಾಂ ಪಾಪಹರಣಾದಿತಿ ಯಾವತ್ ಭಕ್ತರ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಅದು ಕೂಡ ಮೂಷಕ ಹೇಗೆ ಗೊತ್ತಿಲ್ಲದೆ ಕರೆಯುತ್ತ ಹಾಗೆ ಪರಮಾತ್ಮನ ಗೊತ್ತಾಗದ ಪಾಪ ಪರಿಹಾರ ಮಾಡಿಬಿಟ್ಟಿರ್ತಾರೆ ಗೊತ್ತಾ. ಎಲ್ಲ ಕಥೆಗಳಲ್ಲೂ ಬರ್ತಿ ಇಷ್ಟು ಪಾಪ ಮಾಡಿದವರೆಲ್ಲ ಕಷ್ಟ ಉತ್ತ ಅವರಿಗೆ ಆಶ್ಚರ್ಯ ಆಗುತ್ತೆ ನನ್ನ ಪಾಪ ಹೇಗೆ ಹೋಯಿತು ಅಂತೇಳಿ. ಅಂದರೆ ಅರ್ಥ ಏನು, ಪಾಪ ಪರಮಾತ್ಮ ಹೇಗೆ ಪರಿಹಾರ ಮಾಡಿದ್ದಾನೆ ಪಾಪಗಳನ್ನು ನಮಗೆ ಗಮನಕ್ಕೆ ಬರೆದಂತೇನೆ ಪರಿಹಾರ ಮಾಡ್ತಾನೆ ಅಂದರೆ ಎಂಥ ಕರುಣಾಳು. ಅದಕ್ಕೆ ದೇವರಿಗೆ ಮೂಷಕ ಅಂತಲೂ ಹೆಸರಿದೆ. ವಲನಾಥ್ ಸಂವರಣಾತ್ ಬಲ ಸಂವರಣೆ ಇತಿ ಧಾತು. ಪರಮಾತ್ಮ ಏನು ಮಾಡ್ತಾನೆ, ವಲನಾಥ್ ಬಲಿನಾಮಕಃ ಪರಮಾತ್ಮ ಸಂವರಣ ಭಕ್ತರನ್ನು ತನ್ನ ಕಡೆ ಎಳ್ಕೋತಾನಾದ್ರಿಂದಾಗಿನೇ ಅವನಿಗೆ ಬಲಿ ಅಂತ ಹೆಸರು. ತಾರಣಾತ್ ಸಂಸಾರದಿಂದ ಪಾರು ಮಾಡ್ತಾನಾದ್ದರಿಂದ ಆತನಿಗೆ ಏನಂತ ಹೆಸರಿದೆ, ತೃಣ ಅಂತ ಹೆಸರಿದೆ. ಈಗ ಯಾವ ಪದಗಳನ್ನು ನಾವು ವಿಷ್ಣುವಾಚಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತದೆ, ಅವೆಲ್ಲ ವಿಷ್ಣುವಾಚಕ ಪದವನ್ನು ಅನೇಕ ರೀತಿಯಲ್ಲಿ ಹೇಳಿದರು. ಸರ್ವನಾಮಾಪಿ ಭಗವಾನ್ ಸರ್ವಶಕ್ತಿಶ್ಚ ಸರ್ವವಿತ್ ಬ್ರಹ್ಮರುದ್ರಾದಿ ಜೀವೇಭ್ಯೋ ಜಡೇಭ್ಯ ಶ್ರೇಯ ಏವತು ವ್ಯತಿರಿಕ್ತ ಸದಾನಂದ ಸಾಂದ್ರಾನಂದ ಏಕರೂಪಕಃ. ಸರ್ವನಾಮಾಪಿ ಭಗವಾನ್, ಪರಮಾತ್ಮ ಸರ್ವನಾಮ ಅಂದರೆ ಪ್ರಣವನು ಅಂತ ಅರ್ಥ ಅಲ್ಲ, ಸರ್ವನಾಮಗಳನ್ನು ಹೊಂದಿದವನು, ಸಕಲ ನಾಮಗಳನ್ನು ಹೊಂದಿದವನಾದ್ದರಿಂದ ಮಾರ್ಗ ಸರ್ವಶಕ್ತಿಶ್ಚ ಸರ್ವವಿತ್ ಸರ್ವಶಕ್ತನೂ ಆಗಿದ್ದಾನೆ, ಸರ್ವಜ್ಞನೂ ಸರ್ವವಿತ್ ಸರ್ವಜ್ಞನೂ ಆಗಿದ್ದಾನೆ. ಸರ್ವಶಕ್ತನೂ ಹೌದು, ಸರ್ವ ಬಲ್ಲವನೂ ಹೌದು. ಬ್ರಹ್ಮರುದ್ರಾದಿ ಜೀವೇಭ್ಯೋ ಬ್ರಹ್ಮ ರುದ್ರ ಮೊದಲಾದ ಜೀವರಿಗಿಂತ, ಜಡೇಭ್ಯ ಎಲ್ಲ ಜಡಗಳಿಗಿಂತ, ಶ್ರೇಯೇವತ ಮಹಾಲಕ್ಷ್ಮಿಗಿಂತ ವ್ಯತಿರಿಕ್ತ ಭಿನ್ನನಾಗಿದ್ದಾನೆ. ಸದಾ ಅನಂತ ಸಾಂದ್ರ ಆನಂದೈಕ ರೂಪಕಃ, ಸದಾ ಯಾವಾಗಲೂ ಕೂಡ ಅನಂತವಾದ ಕೊನೆ ಇಲ್ಲದ ಸಾಂದ್ರ ನಿಬಿಡವಾದಂತಹ ಆನಂದ ಏಕರೂಪಕ ಆನಂದವನ್ನೇ ಸ್ವರೂಪವನ್ನಾಗಿ ಹೊಂದಿದ್ದಾನೆ. ಅದೇ ಅವನ ವಿಗ್ರಹ, ಅದೇ ಅವನ ರೂಪವಾಗಿದೆ. ತಸ್ಯೈವ ಮುಖ್ಯ ನಾಮಾನಿ ಸಮಾಕೃಷ್ಯ ಇತರೇಶ್ವಪಿ. ಆದ್ದರಿಂದ ಎಲ್ಲವೂ ದೇವರ ಹೆಸರುಗಳೆ. ಮತ್ತು ಬೇರೆ ಕಡೆ ಉಪಯೋಗಿಸ್ತೇವಲ್ಲ ಅಂತ ಕೇಳಿದರೆ, ಮೂಷಕ ಅಂದರೆ ವಿಷ್ಣು ಅಂತ ಹೇಳಿದರೆ, ಮೂಷಕ ಅಂದ್ರೆ ಇಲ್ಲಿ ಆಗುತ್ತೋ ಇಲ್ಲೋ, ಆಗುತ್ತೆ. ಮುಖ್ಯ ಅರ್ಥವನ್ನು ಏನು ಮಾಡಿದ್ದೇವೆ ನಾವೀಗ ಇದಕ್ಕೆ ಯಥೋಚ ಸ್ವಲ್ಪ ಇಲ್ಲೋಡು ಅಪ್ಲೈ ಮಾಡ್ತಿದ್ದೇವೆ ಅಷ್ಟೆ. ಕುಬೇರ ಅಂದರೆ ಕುಬೇರನೇ, ಶ್ರೀಮಂತನ ಕುಬೇರ ಅಂತ ಕರೀತೇವೆ. ಆ ಪದನ ಏನು ಮಾಡಿದ್ದೀವಿ ನಾವೀಗ ಅಲ್ಲಿಂದ ಇದಕ್ಕೆ ಸ್ವಲ್ಪ ಅನ್ವಯಿಸಿ ಹೇಳ್ತಾ ಇದ್ದೇವೆ ಅಷ್ಟೇ ಹೊರತು ಮುಖ್ಯತೆ ಯಾರನ್ನು ಹೇಳುತ್ತೆ? ಕುಬೇರ ಅಂದರೆ ಕುಬೇರನೇ. ಆದರೆ ಶ್ರೀಮಂತನ ಕುಬೇರ ಅಂತ ಕರಿಬೇಕಾದ್ರೆ ಭಾರಿ ಶ್ರೀಮಂತ ಅಂತ ಹೇಳೋದಕ್ಕೆ ಪದ ಉಪಯೋಗಿಸೋದು ಅಷ್ಟೇ ಹೊರತು ಮುಖ್ಯವಾಗಿ ಅಲ್ಲೇ ಹೇಳ್ತಕ್ಕಂಥ ಪದ. ಮೂಷಕ ಇತ್ಯಾದಿಗಳು ಹಾಗೇನೆ. ತಥೈವ ಉಪಚಾರ ಪ್ರವರ್ತಂತೆ ವ್ಯವಹಾರ ಪ್ರಸಿದ್ಧಯೇ. ಆ ರೀತಿಯ ಶಬ್ದಗಳನ್ನು ನಾವು ಉಪಯೋಗಿಸ್ತೇ ಹೋಗಿದ್ರೆ ವ್ಯವಹಾರ ಮಾಡಲಿಕ್ಕೆ ಬರ್ತಿರಲಿಲ್ಲ, ಆದ್ದರಿಂದ ಆ ಹೆಸರನ್ನು ಉಪಯೋಗಿಸಿಕೊಂಡು ಹೇಳ್ತಿದ್ದೇವೆ ಅಷ್ಟೇ, ಬೇರೆ ಅಲ್ಲ. ತಸ್ಯೈವ ಮುಖ್ಯ ನಾಮಾನಿ ಸಮಾಕೃಷ್ಯ ಇತರೇಶ್ವಪಿ. ಸಮಾಕರ್ಷಾತ್ ಅಂತಲೇ ಸೂತ್ರ. ಉಪಚಾರ ಪ್ರವರ್ತಂತೆ ವ್ಯವಹಾರ ಪ್ರಸಿದ್ಧಯೇ. ತಥೈವ ಸರ್ವನಾಮಾನಿ ಪ್ರವರ್ತಂತೆ ಚ ಮಾರುತೆ. ಇದು ಬಹಳ ಇಂಪಾರ್ಟೆಂಟ್. ಏನೀಗ ದೇವರು ಸರ್ವಶಬ್ದ ವಾಚನ ಹಾಗಾಗಿದ್ದಾನೋ, ವಾಯುದೇವರು ಸರ್ವಶಬ್ದ ವಾಚರಾಗಿದ್ದಾರೆ ಅದನ್ನು ಹೇಳ್ತಾರೆ. ತಥೈವ ಸರ್ವನಾಮಾನಿ ಪ್ರವರ್ತಂತೆ ಚ ಮಾರುತೆ. ಇಲ್ಲಿಂದ ವಿಷಯ ವಿಷ್ಣು ಸರ್ವೋತ್ತಮತ್ವ ಹುಡುಕ್ಬೇಕಾದನ್ನು ಹೇಳಿದ ಮೇಲೆ ವಾಯುಜೀವೋತ್ತಮತ್ವ ಕೂಡ ಹೇಗೆ ಸಿದ್ಧವಾಗುತ್ತೆ ಅಂದರೆ, ಎಲ್ಲ ನಾಮಗಳು ಹೆಸರುಗಳು ಕೂಡ ಯಾರನ್ನು ಹೇಳ್ತಾ, ವಾಯುದೇವರನ್ನು ಹೇಳ್ತಾ ಇವೆ. ಪ್ರವರ್ತಂತೆ ಚ ಮಾರುತೆ ನತಾವನ್ ಮುಖ್ಯ ವೃತ್ತೈವ ಮುಖ್ಯತೋ ಅನ್ಯ ವ್ಯಪೇಕ್ಷೆಯ. ಬಹಳ ಇಂಪಾರ್ಟೆಂಟ್ ಇದು. ಇಲ್ಲೇ ದೊಡ್ಡ ಗಲಾಟೆ ನಮ್ಮಲ್ಲಿ ಸಭೆಗಳು ದೊಡ್ಡ ಗಲಾಟೆ, ಒಂದು 2 ಗಂಟೆ 3 ಗಂಟೆ ಕೂಗಾಡ್ಬಿಡ್ತಾರೆ. ವಾಯುದೇವರ ಶಬ್ದ ವಾಚಕತ್ವ ಇದೆ ಅಂದ ತಕ್ಷಣ ಹೇಗೆ ಅಂತ ಕೆಲವರು, ಯಾಕಲ್ಲ ಅಂತ ಕೆಲವರು ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ. ಆಚಾರ ತಕ್ಷಣ ಇಲ್ಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ನಮಗೆ ಭಾಳಷ್ಟು ವಾಕ್ಯಾರ್ಥಗಳು ಯಾತಕ್ಕೆ ದೊಡ್ಡ ಗಲಾಟೆಗೆ ಹೋಗುತ್ತೆ ಅಂದರೆ ಮೂಲ ನೋಡಿದೇನೆ, ಆ ಟೈಮ್ಗೆ ಏನು ಹೊಡೆಯುತ್ತೋ ಅಂತ ಮಾತಾಡ್ಬಿಡೋದ್ರಿಂದ ಯಾರು ಜೋರಾಗಿ ಉತ್ತರೋಗೆ ಅಂತಾಗಲಿ. ಆಚಾರ ಸ್ಪಷ್ಟ ಹೇಳ್ತಾರೆ, ತಥೈವ ಸರ್ವನಾಮಾನಿ ಪ್ರವರ್ತಂತೆ ಚ ಮಾರುತೆ. ಆದರೆ ಯಾವ ರೀತಿ ಗೊತ್ತಾ, ಇಬ್ಬರಿಗೂ ಸರ್ವನಾಮತ್ವ ಬಂದರೆ ಡಿಫ್ರೆನ್ಸೇ ಬರಲಿಲ್ಲ. ಹಾಗಿದ್ರೆ ವಾಯುದೇವರು ಸರ್ವಶಬ್ದ ವಾಚ್ಯರು, ವಿಷ್ಣು ಸರ್ವಶಬ್ದ ವಾಚ್ಯ ಅಂದಮೇಲೆ ಏನರ್ಥ ಅದಕ್ಕೆ? ಈಕ್ವಲ್ ಅಂತ ಆಗೋಯ್ತಾಗ ತಕ್ಷಣ ಆಚಾರ ಹೇಳ್ತಾರೆ ಹಾಗಲ್ಲ. ತಥೈವ ಸರ್ವನಾಮಾನಿ ಪ್ರವರ್ತಂತೆ ಚ ಮಾರುತೆ ನತಾವನ್ ಮುಖ್ಯ ವೃತ್ತೈವ. ಆದರೆ ದೇವ್ರನ್ನ ಯಾರೀತ ಆ ರೀತಿ ಹೇಳೋದಿಲ್ಲ. ಹೇಳಿ, 10 ಕೋಟಿ ಇರೋನು ಶ್ರೀಮಂತ, 9 ಕೋಟಿ ಇರೋನು ಶ್ರೀಮಂತ. ಆದರೆ ಶ್ರೀಮಂತಿಕೆಯಲ್ಲಿ ಏನಿದೆ ಈಗ ವ್ಯತ್ಯಾಸ ಇದೆ. ಅದೇ ರೀತಿಯೇ ದೇವ್ರನ್ನ ಹೇಳಬೇಕಾದ್ರೆ ಯಾವ ರೀತಿ ಪರಮ ಮುಖ್ಯ ವೃತ್ತಿ ಅಂತ ಕರಿತೇವೆ, ಆ ರೀತಿ ವಾಯುದೇವರು ಸ್ವಲ್ಪ ಕಡಿಮೆ ಮಾಡಿ ಹೇಳಬೇಕಾದ್ರೆ, ನತಾವನ್ ಮುಖ್ಯ ವೃತ್ತೈವ ಮುಖ್ಯತೋ ಅನ್ಯ ವ್ಯಪೇಕ್ಷೆಯ. ಮುಖ್ಯ ವೃತ್ತಿ ಅಂತೇನಾದ್ರು ವಾಯುದೇವರು ಹೇಳಿದರೆ ಉಳಿದವರ ದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ಮಹಾವಿಷ್ಣುವಿನ ವಾಚಕತ್ವ ಹೇಗಿದೆಯಲ್ಲ ಶಬ್ದಗಳು, ಆ ರೀತಿ ಯಾರನ್ನು ಹೇಳೋದಿಲ್ಲ ವಾಯುದೇವನ ಹೇಳೋದಿಲ್ಲ. ಸ್ವಲ್ಪ ಕಡಿಮೆ ಮಾಡಿಬಿಡುತ್ತೆ ಇಮಿಡಿಯೇಟಾಗಿ. ಅದನ್ನೇ ರಾಯರು ಬರಬೇಕಾದ್ರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಜೊತೆಗೆ ಸಣ್ಣ ಗ್ರಂಥ ಎಷ್ಟು ವಿಷಯ ಹೇಳ್ತಾರೆ. ಅದಕ್ಕೆ ಪೂರ್ವಪ್ರಸಿದ್ಧ ವರ್ಜಂತು ಅಂತ ಹೇಳಬೇಕಾದ್ರೆ, ಮೊದಲೇ ವಿಷ್ಣು ವಾಚಕ ರಮಾವ್ಯತಿರಿಕ್ತ ಮಹಾವಿಷ್ಣುವಿನ ವಾಚಕವಾದ ಪಾಕ್ಯವನ್ನು ಬಿಟ್ಟುಬಿಟ್ಟು ರಮಾವ್ಯತಿರಿಕ್ತವಾದ ಬಿಟ್ಟುಬಿಟ್ಟು ಉಳಿದ್ರು ಹೇಳ್ತಾ ಇದೆ ಅಂತ ಹೇಳ್ತಾ ಸ್ಪಷ್ಟ ಮಾಡೋದ್ರಿಂದ ಗಲಾಟೆಗೆ ಅವಕಾಶವೇ ಇಲ್ಲ ಹೇಳಿತಾ. ಅನ್ನ ಸುಮ್ಸುಮ್ಮನೆ ಗಲಾಟೆ ಮಾಡಿಕೊಂಡು ಪುಸ್ತಕಗಳು ಬಂದಿದೆ ಅದರ ಮೇಲೆ, ಮತ್ತೆ ಬರೀ ಗಲಾಟೆ ಅಲ್ಲ, ಪುಸ್ತಕಗಳು ಬೇರೆ ಬರೆದು ಅದ್ರ ದೊಡ್ಡ ಗಲಾಟೆ ಆಗೆಲ್ಲ ಆಗಿದೆ. ಅದು ಇತ್ತೀಚೆಗೆ ಒಂದು 30-40 ವರ್ಷದಲ್ಲಿ ಆದ ಗಲಾಟೆಗಳು. ಮುಖ್ಯತಃ ಸರ್ವನಾಮಾತು ವಿಷ್ಣುರೇಕೋ ನಚಾಪರ. ಮುಖ್ಯತಃ ಹೆಸರನ್ನು ಹೇಳಬೇಕು ಅಂದರೆ ವಿಷ್ಣುವಿಗೆ ಬೇರೆ ಯಾರಿಗೂ ಇಲ್ಲ. ಈ 3 ವಾಕ್ಯಗಳು ಯಾವ ಬಂದಲ್ಲ ಪರಿಹಾರ ಮಾಡಿದ್ದಾರೆ ಆಚಾರ್ಯ. ತಸ್ಮಾತ್ ಪ್ರಾಣಾದಿ ಶಬ್ದಾಶ್ಚ ವಿಶ್ವಾವೇವ ಹಿ ಮುಖ್ಯತಃ. ಆದ್ದರಿಂದ ಪ್ರಾಣಯೇವ ಅಂತ ಹೇಳಿದಾಗ ಪ್ರಾಣ ಅಂದರಲ್ಲಿ ಮುಖ್ಯ ಪ್ರಾಣ ಅಲ್ಲ, ಸಾಕ್ಷಾತ್ ನಾರಾಯಣ. ವಿಷ್ಣು ಸಹಸ್ರನಾಮದಲ್ಲಿ ಬಂದ ಪ್ರಾಣ ಶಬ್ದನೇ ಹೊರತು ಇದಲ್ಲ. ಇಲ್ಲಿ ಒಂದು ಸ್ವಾರಸ್ಯ ಇದೆ. ಏನದು? ಏನು ಹೇಳಿತು? ಸರ್ವೇ ವೇದಾಹ ಸರ್ವೇ ಘೋಷ ಅಂತ ಹೇಳಿದೆ. ಏಕೈವ ವ್ಯಾಹೃತಿ ಪ್ರಾಣಯೇವ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಏನನ್ನಿಸುತ್ತೆ? ಎಲ್ಲ ವೇದಗಳು ಎಲ್ಲ ಘೋಷಗಳು ಕೂಡ ಒಂದನ್ನೇ ಹೇಳ್ತಾ ಇದೆ, ಆತ ಪ್ರಾಣ ಅಂತ ಹೇಳಿಬಿಟ್ಟು. ಕಷ್ಟ ಏನು ಬಂತು? ಪ್ರಾಣ ಅಂದರೆ ಮುಖ್ಯ ಪ್ರಾಣನು ಅಂತ ಕೇಳಿದ್ರಲ್ಲ, ನಾರಾಯಣನೇ ಹೌದು ಅಂತೇಳಿ. ಹಾಗಿದ್ದರೆ ಶ್ರುತಿ ಹಾಗ್ಯಾಕೆ ಮಾಡಬೇಕಿತ್ತು? ಬೇರೆ ಹೇಳ್ಬೋದಾಗಿತ್ತಲ್ಲ. ಅಂದರೆ ಪ್ರಾಣದೇವರಿಗೂ ವಾಚಕತ್ವ ಇರೋದರಿಂದ ಅದನ್ನು ಶಬ್ದನೂ ಉಪಯೋಗಿಸಿದೆ. ಗೊತ್ತಾಯ್ತಾ? ಇಬ್ಬರ ಹೆಸರು ಬಂದಾಗ ಆದರೆ ಮುಖ್ಯವಾಗಿ ಯಾರನ್ನು ತಗೋಬೇಕಾಗ? ಉಳಿದೋ ದೃಷ್ಟಿಯಿಂದ ಮುಖ್ಯ ಪ್ರಾಣ ಮುಖ್ಯ ಪ್ರಾಣನೇ. ಇನ್ನು ಪರಮ ಮುಖ್ಯ ಪ್ರಾಣ ಅಂದರೆ ಯಾರು? ನಾರಾಯಣ. ಈ ಅರ್ಥದಲ್ಲಿ ಗೊಂದಲ ಇಲ್ಲ. ಆ ಪ್ರಾಣ ಶಬ್ದದಲ್ಲಿ ಸ್ವಾರಸ್ಯ ಬಹಳ ಮುಖ್ಯವಾದದ್ದು. ತಸ್ಮಾತ್ ಮಾರ್ಗಾದಿ ಪ್ರಾಣ ಆದಿ ಶಬ್ದಾಶ್ಚ ವಿಷ್ಣಾವೇ ವಹಿ ಮುಖ್ಯತಃ ಅನ್ಯವ್ಯಪೇಕ್ಷೆಯ ವಾಯು ಮುಖ್ಯ ವೃತ್ತಿರ್ವಿಧೀಯತೆ. ಉಳಿದವ್ರ ದೃಷ್ಟಿಯಲ್ಲಿ ವಿಚಾರ ಮಾಡಿದಾಗ ಇವತ್ತು ಫಸ್ಟ್ ಕ್ಲಾಸ್ ಬಂದವನು ಬುದ್ಧಿವಂತ, ಡಿಸ್ಟಿಂಕ್ಷನ್ ಬಂದವನು ಭಾರಿ ಬುದ್ಧಿವಂತ, ಗೊತ್ತಾಯ್ತಾ, ಅವನು ಭಾರಿ ಬುದ್ಧಿವಂತ. ಫಸ್ಟ್ ರ್ಯಾಂಕ್ ಬಂದವನು ಮುಂದೆ ಅವನು ಅಲ್ಲ, ಕೆಳಗಾಗ್ತಾರೆ. ಮೂರು ಜನ ಬುದ್ಧಿವಂತರೇ, ಮೂರು ಜನ ಬುದ್ಧಿವಂತರ ಬುದ್ಧಿವಂತ ದೊಡ್ಡ ಅನುಭವ ಡಿಸ್ಟಿಂಕ್ಷನ್ ಒಳಕ್ಕೆ ಆಗೋದಿಲ್ಲ. ಆದರೆ ಅದರಲ್ಲೂ ಏನಿದೆ ತಾರತಮ್ಯ. ಸೊ ಸರ್ವಶಬ್ದ ವಾಚ್ಯತ್ವ ವಾಯುದೇವರಿಗೂ ಇದೆ, ಮಹಾನಾರಾಯಣನಿಗಿದೆ, ಮತ್ತೆ ಮಹಾಲಕ್ಷ್ಮಿಗಿದೆ, ಮರಿಬಾರ್ದನ್ನು ಇವರ ಮೇಲೆ ಅವರಿಗೆ ಇರಲೇಬೇಕು. ಆದರೆ ಅದರಲ್ಲೂ ಮೂರು ಜನದಲ್ಲೂ ತಾರತಮ್ಯ ಇದೆ. ದೇವರನ್ನೇ ಮಾತ್ರ ಹೇಳ್ತಕ್ಕಂಥ ಪುರುಷ ಸೂಕ್ತಾದಿಗಳು ರಮಾವಾಚಕ ಅಲ್ಲ, ನೆನ್ಪಿಟ್ಕೊಂಡು. ಆಮೇಲೆ ರಮಾದಿ ಅಂಬರಣಿ ಸೂಕ್ತಾದಿಗಳು ವಾಯುವಾಚಕ ಅಲ್ಲ, ಅದನ್ನು ಬಿಟ್ಟು ಉಳಿದವಳು ವಾಯುವಾಚಕ. ಅದರಲ್ಲೂ ಕೂಡ ಮುಖ್ಯಾರ್ಥ ತಗೊಂಡ ಸ್ವಲ್ಪ ವೇರಿಯೇಷನ್ ಇದೆ. ಪರಮಾತ್ಮನ ಹೇಳೋ ರೀತಿಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಲೆಕ್ಕ ಹಾಕಿದಾಗ ಅದನ್ನು ಆಚಾರ ತಿಳಿಸೋಕ್ಕೋಸ್ಕರ ಅನ್ಯವ್ಯಪೇಕ್ಷೆಯ ವಾಯು ಮುಖ್ಯ ವೃತ್ತಿರು ವಿಧೀಯತೆ. ಅನ್ಯವ್ಯಪೇಕ್ಷೆಯ ಅಂದರೆ ಉಳಿದವರನ್ನ ಗಮನದಲ್ಲಿ ಇಟ್ಕೊಂಡಾಗ ರಿಲೇಟಿವ್ಲಿ ವಾಯುದೇವರಲ್ಲಿ ಮುಖ್ಯ ವೃತ್ತಿ, ಅಬ್ಸಲ್ಯೂಟ್ ಸೆನ್ಸಲ್ಲಿ ಮುಖ್ಯ ವೃತ್ತಿ ಯಾರಿಗೆ? ದೇವರು. ಈ ಪದ ಇಟ್ಕೊಂಡ್ರೆ ಅನ್ಯವ್ಯಪೇಕ್ಷ ಅಂದ್ರೆ ಒಂದೇ, ಸಾಪೇಕ್ಷ ಅಂದ್ರೆ ಒಂದೇ, ರಿಲೇಟಿವ್ ಅಂದ್ರೆ ಒಂದೇ. ವಾಯುಶ್ಚ ಸೂರ್ಯ ಸಂಸ್ಥ ಸನ್ ತಪತ್ತೇತ ಜಗತ್ರಯಂ ಆಗ್ನೇಯೈವ ಹರೇರ್ವಾಯೋ ಶಕ್ತ್ಯಾ ಸೂರ್ಯಸ್ತಪತ್ಯಯಂ ಇತ್ಯಾದಿ ಚ. ವಾಯುಚ್ಚ ಸೂರ್ಯ ಸಂಸ್ಥ ಸನ್ ತಪತ್ತೇ ಏತ ಜಗತ್ರಯಂ. ಹಾಗಿದ್ರೆ ಏನೇನು ಅರ್ಥ ಮಾಡಿದ್ರು? ಸೂರ್ಯನೊಳಗೆ ಸೂರ್ಯ ತಪ ಕೊಡ್ತಾನೆ ಅಂತ ಇರೋ ವಾಕ್ಯಕ್ಕೆ ಸೂರ್ಯ ಅಲ್ಲ, ಸೂರ್ಯಾಂತರ್ಗತ ನಾರಾಯಣ ಅಂತ ಅರ್ಥ ಮಾಡಿದ್ರು. ಸೂರ್ಯನಿಗೆ ಆ ಶಕ್ತಿ ಇಲ್ಲ, ಅದರಿಂದಾಗಿ ಅರ್ಥ ಮಾಡಬಾರ್ದು ಅಂತ ಹೇಳಿದರು. ಆದರೆ ವಾಯುದೇವರಿಗೂ ಕೂಡ ಏನಿದೆ, ಸೂರ್ಯಾಂತರ್ಗತರ ವಾಯುದೇವರು ತಾಪ ಉಂಟು ಮಾಡ್ತಾರೆ, ಅವರೊಳನೆ ನಾರಾಯಣ ಮಾಡ್ತಾನೆ. ಅದರಿಂದಾಗಿನೇ ಈ ತಪನಾದಿ ಗುಣಗಳು ಸೂರ್ಯನಿಗಿಂತ ಹೆಚ್ಚಿರೋದು ವಾಯುದೇವರಲ್ಲಿ, ಅವರಿಗಿಂತ ಹೆಚ್ಚಿರೋದು ಯಾರಲ್ಲಿ? ನಾರಾಯಣ. ನಾರಾಯಣ ನಿರವಧಿಕ ಅಬ್ದುಲ್, ಅದಕ್ಕಿಂತ ಹೆಚ್ಚಿರೋ ಚಾನ್ಸೇ ಇಲ್ಲ. ಆ ರೀತಿ ಇದೆ. ಆಗ್ನೇಯೈ ಹರೇರ್ ವಾಯೋಹೋ ಶಕ್ತ್ಯಾ ಸೂರ್ಯಸ್ತಪತ್ಯಯಂ. ಹರಿ ಆಜ್ಞೆ ವಾಯುದೇವರ ಶಕ್ತಿ, ಅದರಿಂದ ಸೂರ್ಯನಿಗೆ ತಾಪ ಕೊಡೋ ಶಕ್ತಿ. ಮೂರು ಸ್ಟೇಜ್ ಇದು. ಪರಮಾತ್ಮನ ಆದೇಶ, ವಾಯುದೇವರ ಶಕ್ತಿ, ಸೂರ್ಯ ತಾಪ ಕೊಡ್ತಾನೆ. ಅಂದರೆ ಮುಖ್ಯ ಸೂರ್ಯ ತಾಪ ಕೊಡ್ತಾನೆ, ಅದಕ್ಕೆ ಶಕ್ತಿ ವಾಯುದೇವರು ಕೊಡ್ತಾರೆ, ಅವ್ರಿಗೆ ಅಪ್ಪಡೇ ನಾರಾಯಣ ಮಾಡ್ತಾನೆ. ಹೇಳ್ತಾ ಕ್ಲಿಯರಾಗಿ ತಾರತಮ್ಯ ಬರೋದು. ಪ್ರತಿಯೊಂದು ವಸ್ತುವನ್ನು ಹಚ್ಚಿದ್ದ ಬರೀ ಸೂರ್ಯ ಅಷ್ಟೇ ಅಲ್ಲ, ಅಗ್ನಿ ತೊಗೊಂಡ್ರೆ ಏನೇ ಪದಾರ್ಥ ತೊಗೊಂಡ್ರು ಕೂಡ ಒಳಗೆ ನಿಂತು ವಾಯುದೇವರು ಮಾಡಿಸ್ತಾರೆ, ದೇವರವರಿಗೆ ಒಳಗೆ ತಾನು ಮಾಡಿಸ್ತಾನೆ. ಅದು ತಿಳ್ಕೊಂಡಾಗ ಇಡೀ ಶಾಸ್ತ್ರಾರ್ಥ ಗೊತ್ತಾಗುತ್ತೆ. ಬರೀ ಶಬ್ದ ಬಲ್ಬ್ ಇದ್ರೆ, ಬಲ್ಬ್ ಹೇಗಿದೆ ಈಗ? ಬಲ್ಬ್ ಸುಡೋದಿಲ್ಲ, ಒಳಗೆ ಕರೆಂಟ್ ಬಂದು ಇಲ್ಲ, ಕಾವ ಸುಡೋಕ್ಕೆ ಶುರುವಾಗುತ್ತೆ. ಬಲ್ಬ್ ಬೆಳಗಿದ್ದಿದ್ರೆ ಯಾರು ಕರೆಂಟ್ ಹಾಕ್ಸುತ್ತಿಲ್ಲ, ಬರೀ ಕರೆಂಟ್ ಬಲ್ಬೇ ಬೆಳಕು ಕೂಡ ಶಕ್ತಿ ಇದ್ದಿದ್ರೆ ಕರೆಂಟ್ ಹಾಕ್ಸುತ್ತೇನೆ ಇದ್ದರೆ ಏನು ಮಾಡ್ತಿದ್ರು? ಲೈಟ್ ಬಿಲ್ಲೇ ಉಳಿದೋಗ್ಬಿಡ್ತಿತ್ತು, ತಿಳಿತಾ? ಆದರೆ ಬಲ್ಬ್ ಏನಿದೆ ಅಂತ ಕೇಳಿದರೆ ಕರೆಂಟ್ ಬಂದರೆ ಬೆಳಕು ಕೊಡೋ ಶಕ್ತಿ ಇದೆ ಅಷ್ಟೇ. ಸೊ ಕರೆಂಟ್ ಏನು ಮಾಡುತ್ತೀಗ? ಅದರೊಳಗೆ ಬಂದು ಬೆಳಕು ಕೊಡುತ್ತೆ. ಆ ರೀತಿಯಲ್ಲಿ ವಾಯುದೇವರು ಬಂದರೆ ಬೆಳಕಿಲ್ಲದ್ರು ಬೆಳಕು ಬರೋದು ಸಾಧ್ಯ ಇಲ್ಲ. ಆದರೆ ಅವ್ರು ಬರಬೇಕಾದ್ರೆ ದೇವರು ಇದು ಮಾಡಬೇಕು, ದೇವರು ಕಳಿಸ್ಕೊಡ್ಬೇಕು. ಇವ್ರು ನಾವೇ ತೊಗೊಂಡು ಬೋಲಿಂದ ತೊಗೊಂಡ್ಬಿಟ್ರೆ ಕೇಸ್ ಹಾಕೋದು. ಅವ್ರು ಬಂದು ಕನೆಕ್ಷನ್ ಕೊಡಬೇಕು, ಅವ್ರು ನಾವೇ ತೊಗೊಳಕ್ಕೆ ಬರೋದಿಲ್ಲ. ಎಂಥ ಎಕ್ಸ್ಪರ್ಟ್ ಎಲೆಕ್ಟ್ರಿಷಿಯನ್ ಆದರೂ ಕೂಡ ಏನು ಮಾಡಬಾರ್ದು? ಅಲ್ಲಿಂದ ತೊಗೊಳಕ್ಕೆ ಬರೋದಿಲ್ಲ, ಪರ್ಮಿಷನ್ನಿಂದನೇ ಮಾಡಬೇಕು ಹೊರತು ಬೇರೆ ಇಲ್ಲ. ಅದು ಎರಡು ಕಾರಣ, ಒಂದು ಪವರ್, ಇನ್ನೊಂದು ಸೇಫ್ಟಿ ಕೂಡ ಹೌದು. ಎಷ್ಟೋ ಜನ ಸತ್ತವರಿದೆ, ಅವ್ರ ಡಿಪಾರ್ಟ್ಮೆಂಟ್ ಅವರೇ ಸಾಯ್ತಾರೆ ಎಷ್ಟೋ ಸಲ. ಪರಮುಖ್ಯ ಅಲ್ಲಿರೋ, ಅಲ್ಲಿಂದ ಕರೆಂಟ್ ಬರಬೇಕು, ಬರೋದು ಸಪ್ಲೈ, ಆಮೇಲೆ ಇಲ್ಲಿ ಬಲ್ಬ್ ಬೆಳಗೋದು. ಎಷ್ಟು ವ್ಯತ್ಯಾಸ ಇದೆ, ಅದು ಪ್ರತಿಯೊಂದು ಸ್ಟೇಜ್ನಲ್ಲೂ ಡಿಫರೆನ್ಸ್ ಇದೆ. ಆಗ್ನೇಯೇವ ಹರೇರ್ ವಾಯೋಹೋ ಶಕ್ತ್ಯಾ ಸೂರ್ಯಸ್ತಪತ್ಯಯಂ. ಇನ್ನೂ ಕ್ಲಿಯರಾಗಿ ಗೊತ್ತಾಗೋದು, ಟ್ಯಾಪ್ ತಿರಿಸ್ತಾ ನೀರು ಬಂದ್ಬಿಡ್ತು. ಬರೇ ಬಾವಿ ಬೇಡ, ಏನು ಬರೀ ಟ್ಯಾಪ್ ತಿರಿಸಿ ನೀರು ಬರುತ್ತೆ ಅಂತ ತಿಳ್ಕೊಬಿಟ್ರೆ, ಎಲ್ಲರೂ ಟ್ಯಾಪ್ ಇದು ತಿಳ್ಕೊಬಿಟ್ಟು ಹೋಗುತ್ತೆ ಅಷ್ಟೇ. ಅಲ್ಲಿ ಬರ್ಬೇಕಾದ್ರೆ ಏನಾಗಿರ್ಬೇಕು ಅಷ್ಟ? ಅದು ಮೇಲಿರ್ಬೇಕು, ಮೇಲಿರ್ಬೇಕಾದ್ರೆ ಕೆಳಗಿಂದ ಮೇಲೆ ಹೋಗಿರ್ಬೇಕು. ಬೋರ್ವೆಲ್ಲಿಂದ ಇದರಿಂದ ಮೇಲೆ ಹೋಗಿ ಅಲ್ಲಿಂದ ಕೆಳಗೆ ಬರ್ಬೋದು. ಎಷ್ಟು ಸ್ಟೆಪ್ ಇದೆ ಸರ್? ಹುಡುಗರಿಗೆ ಗೊತ್ತಾಗಲ್ಲ, ಏನು ಗೊತ್ತಾಗುತ್ತೆ ಅವರಿಗೆ? ಚಿಕ್ಕ ಮಕ್ಕಳಿಗೆಲ್ಲ ತಿರಿಸಿದ್ರೆ ಬರುತ್ತೆ, ಸಿಂಪಲ್ ಅದು ಅವ್ರ ಪ್ರಕಾರ. ನಮ್ಮೆಲ್ಲ ಆಧುನಿಕ ಇದೆಲ್ಲ ಸೈನ್ಸ್ ಏನು ಮಾಡ್ತು ಅಂದರೆ ಸ್ವಲ್ಪ ವಾಸಿ ಮಾಡುತ್ತೆ ಅಷ್ಟೇ. ಏನದು ಟ್ಯಾಂಕಲ್ಲಿ ನೀರಿದ್ರೆ ಬರುತ್ತೆ ಅಂತ ಹೇಳುತ್ತೆ ಅಷ್ಟೇ. ಬಟ್ ಟ್ಯಾಂಕಿ ನೀರಿಲ್ಲದ ಹೋಗುತ್ತೆ ಅಂತ ಹೇಳಿಲ್ಲ ಅದು. ಅದನ್ನು ಹೇಳಿದ್ದಾರೋ ಫಿಲಾಸಫಿ ಹೇಳುತ್ತೆ, ತತ್ತರ ತತ್ತ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಹಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಸಾಮಾನ್ಯ ತಿಳ್ಕೊಳ್ಳೋದು ಬರೀ ತಿರಿಸಿರಿ ನೀರು ಬರುತ್ತೆ, ಅವನು ಹೇಳಿದೆ ಮೇಲೆ ನೀರಿದ್ದ ಬರುತ್ತೆ ಅಂತ ಹೇಳಿಲ್ಲ. ಮೇಲೆ ನೀರಿಂದ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಸೈನ್ಸ್. ನೀರಿದ್ದ ಅದು ಕರೆಕ್ಟೇ, ನೀರಿದ್ದ ಬರುತ್ತೆ ಅನ್ನೋದು ಕರೆಕ್ಟು. ಮುಂದಿನ ಸ್ಟೆಪ್ ಇದೆಯಲ್ಲ, ನೀರು ಬರಬೇಕಲ್ಲ ಅಲ್ಲಿ ಫಸ್ಟು, ನೀರಿದ್ರೆ ತಾನೇ ಬೀಳೋದು. ನೀರು ಎಲ್ಲಿದ್ದ ಸ್ಟೆಪ್ ಆಗಬೇಕು ಅಂತ ಹೇಳೋದು ಬರೋದಿಲ್ಲ ಅದಕ್ಕೆ. ಅದು ಆ್ಯಕ್ಚುಲಿ ಫಿಲಾಸಫಿಸ್ ಡಿಫ್ರೆನ್ಸ್ ಅಷ್ಟೇ. ಮೂಲ ಕಾರಣ ಹೇಳೋದು ತತ್ವಜ್ಞಾನ, ಅವಾಂತರ ಕಾರಣ ಹೇಳೋದು ಸೈನ್ಸ್, ಅದು ಕಾರಣನೇ ಹೇಳಿದಿರೋದು ಕಾಮನ್ ಸೆನ್ಸ್. ಅದಷ್ಟಕ್ಕೆ ಬರುತ್ತೆ ಅನ್ನೋದು ಕಾಮನ್ ಸೆನ್ಸ್ ಗೊತ್ತೆ. ಅದು ತಪ್ಪು, ಮೂರರಲ್ಲಿ ವ್ಯತ್ಯಾಸ ಹೇಳ್ಕೊಂಡು ಹೋದರೆ ಕಾಂಟ್ರಡಿಕ್ಷನ್ ಪ್ರಶ್ನೆನೇ ಬರೋದಿಲ್ಲ. ಆಗ್ನೇಯೈ ವಹರೇರ್ ವಾಯೋಹೋ ಶಕ್ತ್ಯಾ ಸೂರ್ಯಸ್ತಪತ್ಯಯಂ ಇತ್ಯಾದಿ ಚ. ಅಷ್ಟಕ್ಕೂ ಕೂಡ ಈಗ ಟಿಪ್ಪಣಿ. ನಾನು ಕಿಂ ಸರ್ವಾಭೇದೇನ ಸರ್ವನಾಮತ್ವಮಿತ್ಯತಃ ಸರ್ವನಾಮೇತಿ. ಈಗ ಸರ್ವನಾಮ ವಾಚ್ಯತ್ವ ವಿಷ್ಣುವಿಗೆ ಅಂತ ಹೇಳಿದಿರಿ, ಹಾಗಿದ್ರೆ ಸರ್ವ ಅಭೇದ ಹೇಳ್ತಿರೋ, ಎಲ್ಲ ಶಬ್ದನು ದೇವರು ಹೇಳುತ್ತೆ ಅಂದರೆ ಎಲ್ಲ ವಸ್ತು ದೇವರೇ ಆಗಿದ್ದಾನೆ ಅಂದರೆ ಅಭೇದ, ಎವ್ರಿಥಿಂಗ್ ಈಸ್ ಗಾಡ್ ಅಂತ ಹೇಳ್ತೀರಾ ಅಂದರೆ ಹಾಗೆ ಹೇಳೋದಿಲ್ಲ ಅಂತ ಹೇಳಿ. ಸದಾ ವ್ಯತಿರಿಕ್ತ ಇತ್ಯನ್ವಯ, ಪರಮಾತ್ಮ ಸರ್ವಶಬ್ದ ವಾಚ್ಯರಾಗಿದ್ದರೂ ಕೂಡ ಆ ಶಬ್ದವಾಚ್ಯರಾದ ಇತರರಿಗಿಂತ ಭಿನ್ನನಾಗಿದ್ದಾನೆ. ತತ್ರ ಶ್ರೀ ವ್ಯತಿರಿಕ್ತತ್ವೇನ ತತ್ವಂ ಹೇತು ತ್ರಿವಿಧ ಅನಂತ್ಯ ಅಭಾವ. ತತ್ರ ಶ್ರೀ ವ್ಯತಿರಿಕ್ತತ್ವೇನ ತತ್ವಂ ಹೇತು. ಶ್ರೀ ವ್ಯತಿರಿಕ್ತತ್ವೇನ ಶ್ರೀ ಮಹಾಲಕ್ಷ್ಮಿಗಿಂತೂ ಭಿನ್ನನಾಗಿದ್ದಾನೆ ಒಂದು ಮುಖ್ಯವಾದ ಕಾರಣ. ಯಾಕೆ ತಸ್ಯಾಹ ತ್ರಿವಿಧ ಅನಂತ್ಯ ಅಭಾವ, ಮಹಾಲಕ್ಷ್ಮಿಗೆ ಮೂರು ವಿಧ ಅನಂತ್ಯ ಇಲ್ಲ, ಎರಡು ವಿಧ ಅನಂತ್ಯ ಇದೆ, ದೇಶಾನಂತ್ಯ ಇದೆ, ಕಾಲಾನಂತ್ಯ ಇದೆ, ಇನ್ನೊಂದು ಅನಂತ್ಯ ಯಾವುದು ಗುಣಾನಂತ್ಯ ಇಲ್ಲ, ತ್ರಿವಿಧ ಅನಂತ್ಯ ಅಭಾವ ಗೊತ್ತಾಯ್ತಾ. ಎರಡನೇದು ಜೀವೇಭ್ಯೋ ವ್ಯತಿರಿಕ್ತತ್ವೇ ಸದಾ ಅಭಿವ್ಯಕ್ತತ್ವ ಸಾಂದ್ರಾನಂದೈಕ ಸ್ವರೂಪತ್ವಂಚ. ಅಲ್ಲಿ ಕೊಟ್ಟಾಗ ನೋಡಿ ಪದವಚನ ಉಪಯೋಗಿಸಿದ ಸರ್ವನಾಮಾಪಿ ಭಗವಾನ್ ಸರ್ವಶಕ್ತಿಶ್ಚ ಸರ್ವವಿತ್ ಬ್ರಹ್ಮರುದ್ರಾದಿ ಜೀವೇಭ್ಯೋ ಜಡೇಭ್ಯ ಸ್ತ್ರೀಯ ಏವತು. ಮೂರು ಪದ ಇಟ್ಟಿದ್ದಾರೆ, ಬ್ರಹ್ಮರುದ್ರಾದಿ ಜೀವೇಭ್ಯ ಜೀವಭೇದ, ಜಡೇಭ್ಯ ಜಡಭೇದ, ಸ್ತ್ರೀಯ ಮಹಾಲಕ್ಷ್ಮಿಯಿಂದ ಭೇದ. ಒಂದೊಂದಕ್ಕೂ ಕಾರಣ ಕೊಡ್ತಾರೆ, ಸ್ತ್ರೀಯಿಂದ ಭಿನ್ನ, ಬ್ರಹ್ಮರುದ್ರಾದಿಗಳಿಂದ ಭಿನ್ನ, ಜಡಗಳಿಂದ ಭಿನ್ನ. ಮೂರು ಪದಕ್ಕೂ ಕೃತ್ಯ ಹೇಳ್ತಾರೆ. ಜೀವೇಭ್ಯೋ ವ್ಯತಿರಿಕ್ತತ್ವೇ ಸದಾ ಅಭಿವ್ಯಕ್ತ ಸಾಂದ್ರಾನಂದೈಕ ಸ್ವರೂಪತ್ವಂಚ. ಜೀವರಲ್ಲಿ ಏನಿಲ್ಲ, ಸದಾ ಅಭಿವ್ಯಕ್ತ ಅನಂತ ಸಾಂದ್ರಾನಂದ ಇಲ್ಲ, ಅದಕ್ಕೆ ಜೀವರಿಂದ ಭಿನ್ನ, ಮಹಾಲಕ್ಷ್ಮಿಯಿಂದ ಭಿನ್ನ, ಯಾತಕ್ಕೆ ತ್ರಿವಿಧ ಅನಂತ್ಯ ಇಲ್ಲ ಅದರಿಂದ ಭಿನ್ನ. ಜಡಗಡೆಯಿಂದ ತಗೊಂಡ್ರೆ ಸರ್ವಜ್ಞ, ಜಡ ಜ್ಞಾನನೇ ಇಲ್ಲ ಪರಮಾತ್ಮ ಸರ್ವಜ್ಞ, ಅದರಿಂದ ಭಿನ್ನ. ಜಡ ವ್ಯತಿರಿಕ್ತತ್ವೇ ಸರ್ವಜ್ಞತ್ವಂಚ ಉಕ್ತ ಗುಣ ಸಾಧನಾಯ ಸರ್ವಶಕ್ತಿ ರೀತಿ. ಈ ಗುಣಗಳೆಲ್ಲ ದೇವರಲ್ಲಿ ಯಾತಕ್ಕಿವೆ ಅಂದರೆ ಸರ್ವಶಕ್ತಿ, ಒಂದು ಭಾರಿ ಬಲ ಶಕ್ತಿ ಇರೋಣ ಬಲವಂತ ಅರ್ಥ ಇರುತ್ತೆ. ದುರ್ಬಲನ ಶಕ್ತಿವಂತ ಅಂತ ಕರೆದ್ರೆ ನೀನು ಸುಳ್ಳು ಹೇಳ್ತೀಯ, ಆ ಪದ ಅಲ್ಲಿಲ್ಲ. ಸುಳ್ಳು ಅಂತ ಯಾವಾಗತ್ತೆ, ಯಾವ ಗುಣ ಹೇಳ್ತೀವೋ ಅವ್ರ ಗುಣ ಇಲ್ಲದ ಹೋದಾಗ ಸುಳ್ಳು ಅಂತ ಅರ್ಥ. ಬ್ಯಾಂಕಿಗೆ ಚೆಕ್ ಕೊಟ್ಟ ಹೋದ, ಇಸ್ಕೊಂಡು ಹೋದ, ಕ್ಯಾಶ್ ಆಯಿತು, ಮುಗಿದೋಯ್ತು, ಅಲ್ಲಿ ನೋಡಿದ್ರೆ ವಾಪಸ್ ಬಂತು, ಅವಾಗ ಕೇಸ್ ಹಾಕಿದೆ. ಅದಕ್ಕೆ ನೀನು ಕೊಟ್ಟ ಹಣ ಅದರಲ್ಲಿಲ್ಲ, ಅದಕ್ಕೆ ಅದು ಮಿಥ್ಯ, ಅದು ಅದಕ್ಕೋಸ್ಕರ ತಪ್ಪಾಯಿತು. ಇದು ಬಿಡದವ್ರಿಗೆ ಏನು ಅರ್ಥ ಹೇಳುತ್ತೇವೆ, ಶ್ರುತಿ ಪದಗಳು ಉಪಯೋಗಿಸ್ತೇವೆ, ಅರ್ಥ ಏನು ಹೇಳದೆ ಹೋದರೆ ಅದು ವಾಚಕನೇ ಅಲ್ಲ. ಉದಾಹರಣೆಗೆ ನಾವು ಇದನ್ನು ಗಾಡಿ ಗಡಿಗೆ ಅಂತ ಕರೆದ್ವಿ, ಘಟ ಅಂತ ಕರೆದ್ವಿ, ವಾಚಕತ್ವನೇ ಇಲ್ಲ, ಗೊತ್ತಾಯ್ತಾ. ಘಟದ ಯಾವ ಗುಣನೂ ಇರಲಿಲ್ಲ, ಸೊ ತಪ್ಪು ಶಬ್ದ ಅದು, ಘಟ ಅಂತ ಕರಿಬಾರ್ದಿಲ್ಲ. ಇನ್ನು ಘಟನ ಘಟ ಅಂತ ಕರೆದ, ಮೂರ್ನಾಲ್ಕು ವೆರೈಟಿ ಇವೆ, ಸಣ್ಣ ಘಟ ದೊಡ್ಡ ಘಟ ಅಂತಿದೆ, ಅದರಲ್ಲಿ ಘಟ ಅಂತ ಶಬ್ದವಾಚ್ಯತ್ವ ಇದೆ, ಅದು ಈಕ್ವಲ್ಲೇ ಇಲ್ಲ, ಒಂದೊಂದು ವೇರಿ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ. ಆದರೆ ಸ್ವಾತಂತ್ರ್ಯನ ಘಟತ್ವ ಇಲ್ಲೇ ಇಲ್ಲ, ಅದು ಮಾತ್ರ ದೇವರಲ್ಲಿರೋದಾದ್ರಿಂದ ಅಲ್ಲಿಗೆ ಹೋಗ್ಬೇಕಾಗ. ಪ್ರತಿಯೊಂದು ಶಬ್ದನ ಉಪಯೋಗಿಸ್ತಾ ಹೋದರೆ ಗುಣ ಇಲ್ಲದೇ ಇರೋದು, ಸ್ವಲ್ಪ ಇರೋದು, ಹೆಚ್ಚಿರೋದು, ಪರಿಪೂರ್ಣವಾಗಿರೋದು. ಯಾವುದೇ ಒಂದು ಶಬ್ದ ಉಪಯೋಗಿಸಿದಾಗ ಪರಿಪೂರ್ಣವಾಗಿ ಉಪ್ಪಿದ್ದಾಗ ಸರಿ. ಥರ್ಡ್ ಕ್ಲಾಸ್ ಬಿ ಎ ಒಬ್ಬನಿದ್ದಾನೆ, ಫಸ್ಟ್ ರ್ಯಾಂಕ್ ಬಿ ಎ ಇದ್ದಾನೆ, ಆ ಫಸ್ಟ್ ರ್ಯಾಂಕ್ ಬಿ ಎ ಮಂದಿ ಇವ್ನು ಮಾತು ಕೂಡ ಆಡಲಿಕ್ಕೆ ಹೋಗೋದಿಲ್ಲ, ಯಾಕೆ ಅಂತಾನೆ, ಯಾರು ಪ್ರತಿ ಅವನಿದ್ದಾನೆ ರೀ, ನನಗಿಂತ ಭಾರಿ ಜಾಸ್ತಿ ದೊಡ್ಡವರು ಅಂತ ಹೇಳ್ತಾನೆ. ಪದ ಅವ್ನು ಬಿ ಎ ಅಂತಷ್ಟು ಇವನು ಹೋಗಿ ಅವನು ಹೋಗ್ತಾನೆ. ಅದಕ್ಕೆ ಇವನಲ್ಲಿ ಬಿ ಎ ಇದ್ದರೂ ಕೂಡ ಅವನಲ್ಲಿರೋಷ್ಟು ಕ್ವಾಲಿಟಿ ಇಲ್ಲ, ಗೊತ್ತಾಯ್ತಾ. ಕೆಲಸ ಅಪ್ಲಿಕೇಶನೇ ಹಾಕೋದಿಲ್ಲ ಅವರು, ಹಾಗೆ ಮಿನಿಮಮ್ 50% ಇದ್ದರೆ ಹಾಕಿರಿ ಅಂದ್ಬಿಟ್ಟು ಇವ್ನು ಎಲಿಮಿನೇಟ್ ಆಗಿಬಿಡ್ತಾನೆ. ಹಾಗೆ ಅವನು ಬಿ ಎ ಇದ್ದರೂ ಕೂಡ ಅಷ್ಟು ಗುಣ ಇಲ್ಲ ಅವನಲ್ಲಿ. ಅದೇ ರೀತಿಯಿಂದ ಯಾವ ವಸ್ತುವಿನಲ್ಲೂ ಕೂಡ ಆ ವಸ್ತುವಿಗೆ ಏನು ಗುಣ ಇರಬೇಕು, ಆ ಶಬ್ದ ಬರಬೇಕಾದ್ರೆ ಏನಿರಬೇಕು, ಶಬ್ದ ಬಂದ ಅಂತ ಕರಿಬೇಕಾದ್ರೆ ಏನಾಗಿರಬೇಕು, ಅದಕ್ಕೆ ಆ ಗುಣ ಇರಬೇಕು. ಅದರಲ್ಲಿ ಆ ಗುಣ ಸ್ವಲ್ಪ ಆದರೂ ಇದ್ದುಬಿಟ್ಟಾಗ ಏನಂತಾರೆ, ಅದನ್ನು ಸ್ವಲ್ಪ ಉಪಯೋಗಿಸ್ತಾರೆ. ಪೂರ್ಣ ಇದ್ದಾಗ 100% ಬೆಂಕಿನ ಬೆಂಕಿ ಅಂತಾರೆ. ಈ ಕಾದ ಗೋಲಿನ ಕಬ್ಬಿಣದ ಗೋಲಿನ ಬೆಂಕಿ ಅಂತ ಕರೆಯೋದು ಎಲ್ಲಿವರೆಗೂ, ಆಮೇಲೆ ಬೆಂಕಿ ಅಲ್ಲ ಕಬ್ಬಿಣದ ಗೋಲಿ ಅಷ್ಟೇ. ಆದರೆ ಗೋಲಿ ಎಂಬ ಹೆಸರು ಯಾವಾಗಲೂ ಉಳ್ಕೊಂಡ್ಬಿಡುತ್ತೆ, ಆ ಬೆಂಕಿ ಎಂಬ ಹೆಸರು ಉಳ್ಕೊಳ್ಳೋದಿಲ್ಲ. ಆದರೆ ದೇವರಿ ಬೆಂಕಿ ಮಾತ್ರ ಬೆಂಕಿ ಎಂಬ ಹೆಸರು ಏನಾಗಿರುತ್ತೆ, ಯಾವಾಗಲೂ. ಆದರೆ ಒಳಗಿದ್ದು ಸುಡ್ತಕ್ಕಂಥ ಶಕ್ತಿ ವಾಯುದೇವರದ್ದು, ಆದ್ದರಿಂದ ಅವ್ರಿಗೆ ಇನ್ನೂ ಹೆಚ್ಚು ಅನ್ವಯ ಆಗುತ್ತೆ. ಅವರಿಂದ ಜಾಸ್ತಿ ಅನ್ವಯ ಆಗೋದು ಯಾರಿಗೆ, ದೇವರಿಗೆ. ಮತ್ತೆ ಪ್ರತಿಯೊಂದು ಶಬ್ದನ ತಗೊಂಡು ಹೊರಟುಬಿಟ್ರೆ ಯಾವ ಗೊಂದಲ ಬರೋದಿಲ್ಲ. ಬರೀ ಶಬ್ದ ಸರ್ವಶಬ್ದ ವಾಚ್ಯತ್ವ ಆಚಾರ ಹೇಳಲಿಲ್ಲ, ಅದೇನು ಕಾರಣ, ಪ್ರವೃತ್ತಿ ನಿಮಿತ್ತ ಅನ್ನೋ ಪದ ಉಪಯೋಗಿಸಿಬಿಟ್ಟು ಆ ಗುಣ ಪ್ರವೃತ್ತಿ ನಿಮಿತ್ತಿಗೆ ಪ್ರವೃತ್ತಿಗೆ ನಿಮಿತ್ತವಾದ ಗುಣ ದೇವರಲ್ಲಿ ಇದೆ, ಪೂರ್ಣ ಇದೆ, ಅಷ್ಟು ಯಾರಲ್ಲೂ ಇಲ್ಲ. ಅದರಿಂದಾಗಿಯೇ ಸರ್ವಶಬ್ದಗಳಿಂದ ಸರ್ವೋತ್ತಮತ್ವೇನ ಪರಮ ಮುಖ್ಯ ವೃತ್ತಿಯಿಂದ ವಾಚನಾದವನು ಯಾರು ಅಂದರೆ ನಾರಾಯಣ ಒಬ್ಬನೇ. ಅದು ಸರಿಯಾಗಿ ಅರ್ಥ ಮಾಡ್ಕೋತಾ ಹೋದಷ್ಟು ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ತತ್ರ ಶ್ರೀ ವ್ಯತಿರಿಕ್ತತ್ವೇನ ತತ್ವಂ ಹೇತು ಮುಂದೆ ಹೇಳಿದರು. ಜಡ ವ್ಯತಿರಿಕ್ತತ್ವೇ ಸರ್ವಜ್ಞತ್ವಂಚ ಮುಕ್ತಗುಣ ಸಾಧನಾಯ ಸರ್ವಶಕ್ತಿ ರೀತಿ ಭಗವತ ಇವ ಸರ್ವನಾಮವತ್ವೇ ಕರ್ಮದೇವತಾದಿ ಲೋಕವ್ಯವಹಾರ ಲೋಪಶ್ಚಾದಿತ್ಯತಃ ತಸ್ಯೈವ ಇತಿ. ಎಲ್ಲವೂ ಭಗವದ್ವಾಚಕವಾದರೆ ನಾವು ಟೇಬಲ್ ಅಂತೀವಿ, ಚೇರು ಅಂತೀವಿ, ಎಲ್ಲ ಭಗವದ್ವಾಚಕ ಆಗಿಬಿಟ್ರೆ ಯಾರು ಏನು ಹೇಳಿದ? ಟೇಬಲ್ ತೊಗೊಂಡು ಬಂದ, ಟೇಬಲ್ ಅಂದರೆ ಭಗವಂತ ಅಂತ ಹೇಳಿದ, ಸಾರಿಗೆ ಮತ್ತೊಂದು ಇಟ್ಬಿಟ್ಟ ಮುಂದೆ, ಇವನು ಕೇಳಿದ್ದೆ ಒಂದು ತಂದಿದ್ದೆ ಒಂದು, ಏನಾಗಬೇಕು ಸರ್ವ ವ್ಯವಹಾರ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಹೋಯ್ತು. ಏನು ಮಾಡಬೇಕಾಗ? ಅದಕ್ಕೆ ಹೇಳ್ತಾ ಶಬ್ದನ ಏನು ಮಾಡಿದ್ರಿ ಈಗ, ಅದನ್ನು ಸ್ವಲ್ಪ ಕಡಿಮೆ ಅರ್ಥದಲ್ಲಿ ಮಾಡಿಕೊಂಡು ಉಪಯೋಗಿಸ್ತಿದ್ದೇವೆ ಅಷ್ಟು, ವ್ಯವಹಾರಕ್ಕೋಸ್ಕರ. ಕರ್ಮ ದೇವತಾ ಅಂತ ಒಂದು ಮಾಡ್ಕೋಬಾರ್ದು, ಕರ್ಮವಾಚಕ ದೇವತಾದಿವಾಚಕ ಎರಡು ಪದ ಮಾಡ್ಕೋಬೇಕು. ಇಂದ್ರ ಶಬ್ದಕ್ಕೆ ವಿಷ್ಣು ಅಂತ ಹೆಸರು, ಇಂದ್ರ ಶಬ್ದ ಇಂದ್ರ ದೇವರು ಅಂತೂ ಅರ್ಥ, ಸ್ವಲ್ಪ ಕಡಿಮೆ ಅರ್ಥದಲ್ಲಿ ಹೇಳ್ಕೊಂಡಿದ್ದೇವೆ ಅಲ್ಲಿ. ಅದೇ ರೀತಿಯೇ ಕರ್ಮ ಶಬ್ದಕ್ಕೆ ಕರ್ಮ ಶಬ್ದ ಮುಖ್ಯವಾಗಿ ದೇವರು ಅಂತಲೇ ಅರ್ಥ, ಮತ್ತು ಈ ಕೆಲವು ಕರ್ಮಗಳಿಗೂ ಕರ್ಮ ಅಂತ ಅರ್ಥ. ಕಡಿಮೆ ಮಾಡ್ಕೊಂಡು ಹೇಳ್ತಿರೋದನ್ನು ವ್ಯವಹಾರಕ್ಕೋಸ್ಕರ, ವ್ಯವಹಾರ ಲೋಪಸ್ಯಾದಿತ್ಯತಃ ತಸ್ಯೈವ ಇತಿ. ಏಷ ನಾರಾಯಣೋ ದೇವೋ ವಾಯುನಾ ಸಹ ಇಮಂ. ತುಂಬ ಸರ್ತಿ ಲೋಕದಲ್ಲಿ ವ್ಯವಹಾರ ಉಂಟು, ಯಾರೋ ಅಲ್ಲ ಒಂದು ಲಕ್ಷ ಹತ್ತು ಲಕ್ಷ ಕೊಡಬೇಕಾಗಿರುತ್ತೆ ಆಫೀಸ್ಗೆ, ಕಳಿಸ್ಕೊಡ್ತಾರೆ, ಅವನೋಗಿ ಬರ್ತಾನೆ, ದುಡ್ಡು ಬಂತು ಅಂದ್ಬಿಡ್ತಾನೆ. ಆ್ಯಕ್ಚುಲಿ ಕೊಟ್ಟಿರೋ ಚೆಕ್, ಅವರು ಚೆಕ್ ಏನಲ್ಲ ದುಡ್ಡು ಅಲ್ಲ ಅದು ಆ್ಯಕ್ಚುಲಿ, ಅದು ಏನಂತ ಹೇಳ್ತಾನೆ ಅವನು, ಏ ದುಡ್ಡು ಬಂತು ಅಂದ್ಬಿಡ್ತಾನೆ. ಆ ಬೌನ್ಸ್ ಆದಾಗ ಶುರುವಾಗುತ್ತೆ, ಬರಲಿಲ್ಲ ಅಂತ ಮತ್ತೆ ಕೇಸ್ ಆಗ್ತಾನೆ. ಅವ ಬಂತು ಅಂತ ಹೇಳಿದ್ದು ಹೌದು, ಅವ್ರು ಬರಲಿಲ್ಲ ಅಂತ ಹೇಳೋದು ಹೌದು. ಈ ಪದ ಯಾಕೆ ಉಪಯೋಗಿಸಿದೆ? ಚೆಕ್ ಬಂದು ದುಡ್ಡು ಬಂತು ಅಂತ ಹೇಳಿ, ಅದು ಕ್ಯಾಶ್ ಆಗುತ್ತೆ, ಕ್ಯಾಶ್ ಆಗುತ್ತೆ ಅವ ಅರ್ಥ ಇಟ್ಕೊಂಡು ಹೇಳಿರೋದೇ ಹೊರತು ಆ್ಯಕ್ಚುಲಿ ದುಡ್ಡು ಅಲ್ಲ ಅದು. ಆದರೆ ದುಡ್ಡು ಕೊಟ್ಟಷ್ಟೇ, ಅದು ಕ್ಯಾಶ್ ಸರಿಯಾದ ಕಂಪನಿ ಕೊಟ್ಟು ಸರಿಯಾಗಿದ್ದಾಗಿದ್ದರೆ ಕ್ಯಾಶ್ ಆಗಿ 100% ಆದ್ದರಿಂದ ರಸೀದಿ ಕೊಡೋಕೊಂಡು ಕಳಿಸ್ಬಿಡ್ತಾರೆ. ಅದು ಕೊಟ್ಟಾಗ ರಿಸೀಟ್ ಕೂಡ ಕೊಟ್ಬಿಡ್ತಾರೆ, ಕೊಟ್ಟು ಒಂದು ಇದ್ರೂ ಸರ್ಟಿಫಿಕೇಟ್ ಕೊಡ್ತಾರೆ, ಅಮೌಂಟ್ ಫುಲ್ಲಿ ಪೇಯ್ಡ್ ಅಂತ ಕೊಟ್ಬಿಡ್ತಾರೆ. ಆದರೆ ಅದೆಲ್ಲವರೂ ಸರಿನೇ, ಏನೂ ತಪ್ಪಲ್ಲ. ಯಾಕೆ ನಮಗೆ ಅದು ಹಣ ಅಲ್ಲ ಅಂತ ಗೊತ್ತಿದ್ರೂ ಕೂಡ ಅದೇನಾಗುತ್ತೆ ಗ್ಯಾರಂಟಿ ನಮಗಿದೆ, ಇದು ಎನ್ ಕ್ಯಾಶ್ ಹಾಗೇ ಆಗುತ್ತೆ ಅಂತ ಗ್ಯಾರಂಟಿ ಮೇಲೆ ಉಪಯೋಗಿಸ್ತೇವೆ. ಆ ರೀತಿಗೆ ಅದಕ್ಕೆ ಸಮಾಕೃಷ್ಣ ಹೇಳ್ಕೊಂಡು ಹೇಳೋದು ಪದನ. ಚೆಕ್ಕನ್ನು ಹಣ ಅಲ್ಲದೆ ಹೋದ್ರೂ ಕೂಡ ಹಣ ಅಂತ ಯಾತಕ್ಕೆ ಕರಿತೇವೆ ಅಂದರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಅದಕ್ಕೆ ಕರಿತೇವೆ. ಆದರೆ ವ್ಯತ್ಯಾಸ ಇದೆ ಅಂತ ಗೊತ್ತಾಗೋದು ಯಾವಾಗ? ಬೌನ್ಸ್ ಆದಾಗ ವ್ಯತ್ಯಾಸ. ಚೆಕ್ ಕ್ಯಾಶ್ ಕೊಟ್ಟಾಗ ಪ್ರಶ್ನೆ ಬರೋದಿಲ್ಲ, ಕ್ಯಾಶ್ ಕೊಟ್ಟ ಪ್ರಶ್ನೆ, ಕ್ಯಾಶ್ ಅಂದರೆ ಕ್ಯಾಶೇ ಅದು, ಚೆಕ್ಕಿನ ಕ್ಯಾಶ್ ಅಂದರೆ ಉಪಚಾರದ ಅರ್ಥದೊಳಗೆ, ಮುಂದೆ ಹಾಗೆ ಆಗುತ್ತೆ ಎಂಬ ಅರ್ಥದೊಳಗೆ ಅಷ್ಟೇ. ಆ ದೇವರಿಗೆ ಮಾತ್ರ ಪ್ರತಿಯೊಂದು ಅರ್ಥನೇ ಹಾಕಿ ಕೊಡಿಸ್ತೀವಿ ನಾವೀಗ, ಡೈರೆಕ್ಟಾಗಿ ಕೊಡೋದು ದೇವರಿಗೆ, ಕುಡಿದವ್ರಿಗೆ ಇಂಡೈರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ದೇವರಿಗೆ ಏನು ಅಡ್ಜಸ್ಟ್ ಮಾಡಿ, ಪದದ ಕೆಪಾಸಿಟಿ ಇರೋದೇ ಹಾಗೆ. ತಸ್ಯೈವ ಇತಿ ಏಷ ನಾರಾಯಣೋ ದೇವೋ ವಾಯುನಾ ಸಹ ಇಮಂ ಲೋಕಮಭ್ಯಾಚ್ಯದಿತಿ ವ್ಯಾಖ್ಯಾನ ಘಟನಾಯ. ಏನು ಹೇಳಿದ್ರು ಮುಂದೆ? ಏಷ ಇಮಂ ಇತ್ಯಾರಭ್ಯ ತಾವಾಯೇತ ಇತ್ಯಂತಂ ವಾಯೋವಪಿ ಯೋಜಯತಿ ತಥೈವ ಇತಿ. ಎಲ್ಲ ವಾಯುದೇವರಲ್ಲೂ ಕೂಡಿಸ್ತಾರೆ. ತರ್ಹಿ ನಾರಾಯಣ ಇವ ಇತ್ಯವಧಾರಣಂ ಕಥಮಿತ್ಯತಃ ನ ತಾವದಿತಿ. ಮತ್ತು ನಾರಾಯಣೇ ಇವ ಅಂತ ಅಗ್ರಸ್ಥ ಮಾಡಿದರೆ ಅಂದರೆ ಮುಖ್ಯವೃತ್ತಿಯ ದೃಷ್ಟಿಯಿಂದ ಹೇಳಿದೆ. ಮುಖ್ಯವೃತ್ತಿಯಪೇಕ್ಷೆಯ ಅವಧಾರಣಮಿತಿ ಭಾವ. ನಾನು ಪ್ರಾಣೇ ತಾವತಿ ಮುಖ್ಯವೃತ್ತಿ ನಚೇತ್ ಪ್ರಾಣೇ ವಾಯಾವೇವ ವಿಷಯೇ ಮೃಗಾದ್ಯಾಯ ಇತ್ಯವಧಾರಣಂ ಕಥಮಿತ್ಯತಃ ಮುಖ್ಯತಃ ಇದೆ. ಮತ್ತು ಅವಧಾರಣೆ ಮಾಡಬಾರ್ದಾಗಿತ್ತು. ಪ್ರಾಣೇ ಪ್ರಾಣಯೇವ ಅಂತ ಯಾಕೆ ಮಾಡಿದರೆ ಅಂದರೆ ಉಡುದರ ಅಪೇಕ್ಷೆಯ ಮುಖ್ಯವೃತ್ತಿಯಿಂದ ಅವಧಾರಣ ಮಾಡಿದ್ದೀವಿ ಅಂತ ಅರ್ಥ. ಅವಧಾರಣ ಅಂದ್ರೆ ಅಸರ್ಷನ್. ಅನ್ಯವ್ಯಪೇಕ್ಷೆಯ ಮಾರುತೆ ಮುಖ್ಯತಃ ಸರ್ವನಾಮಾನಿ ಪ್ರವರ್ತಂತೆ ಇತ್ಯರ್ಥ. ತದಪೇಕ್ಷೆಯ ವಾಯೋ ಏವ ಇತ್ಯವಧಾರಣಮಿತಿ ಭಾವ. ನಾನು ಯಯೇ ಶತಪತಿ ಪ್ರಾಣೋ ಭಾವ ತದಭ್ಯಾರ್ಚತೆ ಇತ್ಯೇತದ್ ವ್ಯಾಖ್ಯಾವಸರೆ ಪ್ರಾಣಸ್ಥೂಣ ಇತಿ ಪ್ರಯೋಗದರ್ಶನೇನ ಪ್ರಾಣಶಬ್ದಸ್ಯ ನಾರಾಯಣ ಪರತ್ವಂ ನಿರ್ಧಾರಿತಂ. ಸರ್ವೇಷಾಮಪಿ ಶಬ್ದಾನಾಂ ಮುಖ್ಯತೋ ಭಗವತ್ಪರತ್ವಚ್ಚ ಸಮಪ್ರಮಾಪಿತಂ ಸೂತ್ರಿತಂಚ ಓಂ ಪ್ರಾಣಸ್ತಥಾ ಅನುಗಮಾತಿತಿ ತತ್ಕಥಂ ಏತತ್ ಪ್ರಕರಣಸ್ಥಂ ಸರ್ವಶಬ್ದಾಂತರ್ಗತಂ ಪ್ರಾಣನಾಮ ವಾಯುಪರಂ ಸ್ಯಾತ್ ಇತ್ಯತಃ ಮುಖ್ಯತಃ. ಅಂದಮೇಲೆ ನೀವಲ್ಲೆಲ್ಲ ಗೌಣಾರ್ಥ ಮಾಡಿ ಎಲ್ಲ ಕೂಡಿಸಿದ್ದೀರಿ, ಈ ಪ್ರಾಣದೇವರು ಮಧ್ಯೆ ಸೇರಿಸ್ತೇರಲ್ಲ ಯಾತಕ್ಕೆ ಅಂದರೆ ಸೇರಿಸ್ತೇವೆ ಯಾತಕ್ಕೆ ಪರಮ ಮುಖ್ಯ ವೃತ್ತಿ ಅಂತ ಅವ್ರಿಗೆ ಹೇಳಿತ್ತು, ಮುಖ್ಯವೃತ್ತಿ ಅಂತ ಇವ್ರಿಗೆ ಹೇಳಿತ್ತು, ಅದಕ್ಕೆ ಸೇರಿಸೋಕ್ಕೆ ಉಳಿದವ್ರನ್ನ ಯಾಕೆ ಸೇರಿಸೋದಿಲ್ಲ ಅಂದರೆ ಆ ರೀತಿ ಬರೋದಿಲ್ಲ, ಆದ್ದರಿಂದ ಸೇರಿಸೋದಿಲ್ಲ ಅಂಥೇಳಿ ಕಾರಣ ಕೊಟ್ಟು. ಈ ಪದ ಮೂರು ಗೊತ್ತಿರಬೇಕು, ವೃತ್ತಿ ಮುಖ್ಯವೃತ್ತಿ ಆಮೇಲೆ ಪರಮ ಮುಖ್ಯವೃತ್ತಿ ಈ ಕಡೆ ಗೌಣವೃತ್ತಿ ಲಕ್ಷಣಾವೃತ್ತಿ ಅನೇಕ ವೃತ್ತಿ ಅಂದ್ರೇನು? ಪವರ್ ಆಫ್ ಎಕ್ಸ್ಪ್ರೆಷನ್, ಪವರ್ ಆಫ್ ಎಕ್ಸ್ಪ್ರೆಷನ್ ವೇರಿ ಆಗ್ತಾ ಹೋಗುತ್ತೆ. ಪರಮ ಮುಖ್ಯ ವೃತ್ತಿಯಲ್ಲಿದ್ದಾಗ ಒಬ್ಬ ಬಡವ ಶ್ರೀಮಂತ ಶ್ರೀಮಂತ ಅಂತ ಕರೆದ್ರೆ ಸಂಪತ್ತಿ ಇದೆ ಅಂತ ಅರ್ಥ, ಬಡವನ್ನು ಶ್ರೀಮಂತ ಅಂತ ಕರೆದ್ರೆ ತಮಾಷೆ ಮಾಡ್ತಾನೆ ಅಂತ ಅರ್ಥ, ಸುಮ್ಮನೆ ತಮಾಷೆ ಮಾಡಬೇಡ ಅಂತ ಹೇಳ್ತಾ. ಇವನು ಸಾಲ ಬೇಕಾ ಇವನು ಕೇಳಿ ಮಹಾತ್ಮ ಇದ್ದ ನೋಡು ಅಂತ ಕೇಳಿದ, ಕೇಳಿದ ಅವ್ರು ಹೇಳ್ತಾರಲ್ಲ ತಮಾಷೆ ಮಾಡ್ತೀಯ ಅಂತ ಕೇಳ್ತಾ. ಅವನಿಗೆ ಗೊತ್ತು ಅವನಿಗೂ ಗೊತ್ತು, ಶ್ರೀಮಂತ ಶ್ರೀಮಂತ ಅಂತ ಕರೆದ್ರೆ ಒಪ್ಕೋತಾನೆ. ಆದರೆ ಕೆಲವು ವಿಷಯ ಬಂತು, ಆಗ ನಾನು ಶ್ರೀಮಂತ ಅಲ್ಲ ಅಂತ ಡೊನೇಷನ್ ಕೊಡೋ ಪ್ರಸಂಗ ಬಂತು, ತಷ್ಟ ಶ್ರೀಮಂತ ಅಲ್ಲ ಅಂದ್ಬಿಡ್ತಾರೆ, ಅದಕ್ಕೆ ಕೊಡಬೇಕಾಗುತ್ತೆ ಅನ್ನೋ ಸಕ್ತಕ್ಕೆ ಅಲ್ಲ ಅಂದ್ಬಿಡ್ತಾರೆ. ಇನ್ನು ಕೆಲವು ಪವರ್ ಬಂತು, ಯಾವುದೋ ತೊಗೋಬೇಕು ಸೈಟ್ ಇಟ್ಟು ತೊಗೋಬೇಕು, ಏ ನಾನು ತೊಗೋತೀನಿ ನನ್ನ ದುಡ್ಡಿಲ್ವ ಅಂತ ಕೇಳ್ತಾನೆ, ಅದು ಬೇರೆ ಪ್ರಶ್ನೆ. ಆ ಸೈಟ್ ಕೊಟ್ಟು ದುಡ್ಡು ತೊಗೊಂಡಾಗ ಏನಾಯ್ತು, ದುಡ್ಡು ತನಗೆ ಉಳಿಯುತ್ತೆ, ಮತ್ತೆ ಸೈಟ್ ಬರೋ ದುಡ್ಡು ಉಳಿಯುತ್ತೆ, ಡೊನೇಷನ್ ಕೊಟ್ಟ ಉಳಿಬಿಡುತ್ತೆ. ಅದರಿಂದ ಏನೇ ಅದಿಲ್ಲ ಅಂತ ಹೇಳ್ತಾನೆ, ಇಲ್ಲಿ ಮಾತ್ರ ಇದೆ ಅಂತ ಕ್ಲೇಮ್ ಮಾಡ್ತಾನೆ. ಆದರೆ ಅದು ಓ ಅಷ್ಟಾದ್ರೆ ಅಂತಾರೆ, ಇಷ್ಟಾದ್ರೆ ಆಗ್ತದೆ ಅಂತ ಹೇಳ್ತಾ ಅಲ್ಲಿ ಬಿಟ್ಟು ಒಪ್ಕೋತಾನೆ, ಮತ್ತೆ ಇದನ್ನು ತೊಗೊಳಕ್ಕಿದೆ ದುಡ್ಡು ಅಂತ ತೊಗೊಳಕ್ಕಿಲ್ಲ ಅಂತ ಹೇಳ್ತಾನೆ, ತಾರತಮ್ಯ ಒಪ್ಕೋತಾನೆ. ಏನು ಬೇಕಾದ್ರೂ ಮಾಡೋ ಶಕ್ತಿ ಇರೋ ದೇವರಿಗೆ. ಸೊ ಪದಗಳ ಪ್ರವೃತ್ತಿ ಅನ್ನೋದು ಯಾವಾಗಲೂ ಕೂಡ ವೇರಿ ಆಗಲೇಬೇಕು. ಯಾವುದೇ ಒಂದು ಶಬ್ದಕ್ಕೆ ಅದು ಒಂದು ಲಿಮಿಟೇಷನ್ ಇದ್ದೇ ಇರ್ತದೆ. ಕೊನೆಗೆ ದೇವರನ್ನು ಕೂಡ ಕೊನೆಗೆ ಏನು ಮಾಡಿ ಶಬ್ದ ಅದು ಉಳು ಶಬ್ದನ ಕಡಿಮೆ ಮಾಡಿಕೊಂಡು ಅರ್ಥ ಮಾಡಿದ್ರು. ದೇವ್ರಿಗೆ ಹೇಳಬೇಕಾದ್ರೆ ಶಬ್ದ ಶಕ್ತಿನೇ ಕಡಿಮೆ ಆಗೋಯ್ತು, ಕೊನೆಗೆ ಹೇಳೋಕ್ಕಾಗೋದಿಲ್ಲ ಶಬ್ದಕ್ಕೆ. ಏನು ಮಾಡುತ್ತೆ ಅದು ಸೋತ್ಬಿಡುತ್ತೆ. ಅಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಕೆಲವು ಪದಾರ್ಥನ ಏನು ಮಾಡ್ತೇವೆ ನಾವು, ಕೈಯಿಂದ ಹೀಗೆ ತೊಗೊಂಡ್ಬಿಡ್ತೀವಿ ಅಷ್ಟೇ. ಕೆಲವು ಪದಾರ್ಥನ ಸ್ವಲ್ಪ ಕೈ ಮೇಲಕ್ಕೆ ಎತ್ತೋಗುತ್ತೇವೆ, ಕೆಲವನ್ನ ಕಾಲು ಮೇಲೆ ಎತ್ತೋಗುತ್ತೇವೆ, ಯಾಕೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಎಟ್ಕೋದಿಲ್ಲ. ಕೆಲವರು ಜಂಪ್ ಮಾಡಿ ತೊಗೋತಾರೆ, ಕೆಲವರು ಜಂಪ್ ಮಾಡೋದು ಸಿಗೋದಿಲ್ಲ, ಅಲ್ಲಿ ಕ್ಲೋಸ್ ಅಲ್ಲ. ಶಬ್ದ ಎಷ್ಟೇ ಹಾರಾಡಿರೋ ಕೂಡ ಏನು ಮಾಡೋದಿಲ್ಲ, ಕೊನೆಗೆ ದೇವನ ಎಕ್ಸ್ಪ್ರೆಸ್ ಮಾಡೋಕೆ ದೇವರ ಶ್ರೀಮಂತಿಕೆ ಎಷ್ಟಪ್ಪ, ಹೋಗಿ ಹೋಗಿ ಸುಸ್ತಾಗಿಬಿಡುತ್ತೆ ಶಬ್ದಕ್ಕೆ, ಹೇಳೋದಕ್ಕೆ ಆಗ ನಿಂತು ಬಿಡುತ್ತೆ. 10 ಕೋಟಿ 100 ಕೋಟಿ 1000 ಅನಂತ ಎಷ್ಟು ಹೇಳಿದ್ರು ಕೊನೆಗೆ ಏನಾಗಲ್ಲ, ಅದಕ್ಕೆ ದೇವರ ಸಂಪತ್ತು ಹೇಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಯಥೋವಾಚೋ ನಿವರ್ತಂತೆ, ಬಿಯಾಂಡ್ ಎಕ್ಸ್ಪ್ರೆಷನ್ ಆಗೋಯ್ತು. ಆಮೇಲೆ ಇನ್ನೂ ಕೆಲವು ಪದಾರ್ಥ ಏನು ಮಾಡಬೇಕು, ನಾವೀಗ ಹೀಗೆ ಅಲ್ಲ ಬಗ್ಗೆ ತೊಗೋಬೇಕಾಗತ್ತೆ, ಏನು ಭಾರಿ ಬಗ್ಗಬೇಕಾಗಿತ್ತು. ಕೆಲವಂತೂ ಬೀ ಮಾಡಿದ್ದು ಗುಹೆಯಲ್ಲಿ ಹೋಗ್ಬೇಕು, ಮಲಿಕೊಂಡು ಹೋಗ್ಬೇಕಾಗತ್ತೆ. ಅದು ಏನಾಯ್ತು, ಶಬ್ದ ಕಡಿಮೆ ಮಾಡ್ಕೋತಾ ಹೋಗ್ತೀವಿ ನಾವು, ಇಲ್ಲಿ ಜಾಸ್ತಿ ಮಾಡ್ಕೋತಾ ಹೋದ್ವಿ, ಅಲ್ಲಿ ಕಡಿಮೆ ಮಾಡ್ಕೋತಾ ಹೋಗ್ತೀವಿ ಶಬ್ದಗಳನ್ನು. ಅರ್ಥ ಆಯ್ತಾ? ದೇವರಲ್ಲಿ ಮಾತ್ರ ಜಾಸ್ತಿ ಮಾಡಿ ಪರಮಾವಧಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಯಾರಲ್ಲೂ ಹೇಳೋದಿಲ್ಲ ಅಂತ ಸ್ಟಾಪ್ ಆಗಿಬಿಡ್ಬೇಕು. ಆದರೆ ಪೂರ್ತಿ ಹೇಳೋದಿಲ್ಲ ಅಂತ ಒಪ್ಪಬೇಕು. ಆಮೇಲೆ ಯಾವ ಶಬ್ದನೂ ಪೂರ್ತಿ ಹೇಳೋದಕ್ಕೆ ಆಗೋದಿಲ್ಲ. ಅದರಿಂದಾಗಿ ದೇವರು ಏನಂತ ಹೆಸರು, ಅವಾಚ್ಯ ಅಂತ ಹೆಸರು. ಅದು ಅದ್ವೈತಗಳಿಗೆ ಅರ್ಥ ಆಗಲಿಲ್ಲ. ಅದು ಅವಾಚ್ಯ ಅಂದರೆ ದೇವರ ಶಬ್ದ ಯಾವ ಶಬ್ದನೂ ಹೇಳೋದೇ ಇಲ್ಲ ಅಂತ ಹೇಳ್ಬಿಟ್ರು ಮನೆ. ಮತ್ತೆ ಹೇಳೋದಿಲ್ಲ, ಶಬ್ದ ಓದ್ತಿರೋಕ್ಕಾಗಿದೆ, ಯಾವುದು ಹೇಳೋದಿಲ್ಲ, ಅದನ್ನು ಓದಿದ್ದೆಲ್ಲ ವೇಸ್ಟ್. ಕೊನೆಗೆ ಇಷ್ಟೆಲ್ಲ ಮಾಡಿ ಕೂಡ ಹೋಗದಿರೋ ಬಸ್ಸಲ್ಲಿ ಹತ್ತು ಕೂತ್ಕೊಂಡಾಗಾಯ್ತು ಅಷ್ಟೆ. ಈ ಬಸ್ ಹೋಗೋದಿಲ್ಲ, ಟಿಕೆಟ್ ತೊಗೊಂಡು ಹತ್ತು ಕೂಡಿ ಅಂದ್ರೆ ಏನರ್ಥ ಅದಕ್ಕೆ? ಟಿಕೆಟ್ ದುಡ್ಡು ಹೋಯ್ತು, ಟೈಮು ಹೋಯ್ತು, ಹೋಗೋದಿಲ್ಲ. ನೀವೇ ಕೆಲ ಹೇಳ್ತೀರಿ ಬಸ್ ಹೋಗುತ್ತೆ, ಆದ್ರೆ ಅಲ್ಲಿವರೆಗೆ ಹೋಗೋದಿಲ್ಲ, ಅಲ್ಲಿ ಹೋಗಿ ದುಡಿದು ಬಿಡಿ ಇನ್ನೊಂದು ಬಸ್ ಸಿಗುತ್ತೆ ಹೋಗ್ತೇನೆ. ಅವಾಗ ಸರಿ ಸರಿ ಗೊತ್ತಾಯ್ತು, ಹೋಗೋದಿಲ್ಲ ದುಡ್ಡು ಇಸ್ಕೊಂಡ್ರೆ. ಅದಕ್ಕೆ ಮೊದಲು ಹೇಳೋದೆ ಅದು ಕೂಡ ಕೂತೆಲ್ಲ ಆ ಟಿಕೆಟ್ ತೊಗೊಂಡು ಹೇಳೋದು ಬಸ್ ಎಲ್ಲಿ ಹೋದ್ರೆ ಶೆಟ್ಟಿಗೆ ಹೋಗುತ್ತೆ ಅಂತ ಹೇಳಿದರೆ ಇಳಿದವ್ರು ಏನು ಮಾಡ್ತಾರೋ, ಅವನ್ನ ಸುಮ್ಮನೆ ಇರ್ತಾರೆ, ಏನು ಮಾಡ್ತಾರೆ? ಅದಕ್ಕೇನೆ ಯಾವಾಗಲೂ ಅದ್ವೈತಾದಿ ಮತಗಳ ಬಗ್ಗೆ ಭಾರಿ ಕೋಪ ಬಂದೆ ಅದಕ್ಕೆ ಬೈತಾರೆ ಅಂದರೆ ನಮ್ಮ ಮಿಸ್ಗೈಡ್ ಮಾಡಿದ್ರಿಂದ ಅಲ್ಲಿ ಸಿಟ್ಟರು. ನಮಗೆ ಸುಮ್ಮನೆ ಕೇಳಬೇಕಾದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ, ನಮಗೆ ಆ್ಯಕ್ಚುಲಿ ಇನ್ವಾಲ್ವ್ಮೆಂಟ್ ಇದ್ದಾಗ ಗೊತ್ತಾಗ್ತದೆ. ಅರ್ಜೆಂಟು ಇಂಟರ್ವ್ಯೂಗೆಲ್ಲ ಹೋಗಬೇಕಾಗಿರುತ್ತೆ, ಏನು ಸುಳ್ಳು ಹೇಳಿಬಿಟ್ಟ, ಬೇರೆ ಹೊತ್ತ ಸುಳ್ಳು ಹೇಳಿದ್ರೆ ತಮಾಷೆ ಆಗುತ್ತೆ. ಆವತ್ತಲ್ಲಿ ಹೇಳಿಬಿಟ್ಟು ಕೆಲಸನೂ ಹೋಯ್ತು ಪಾಪ ಅವನಿಗೆ, ಬಿಡ್ತಾನ, ಕಂಡಾಗೆಲ್ಲ ಬೈತಿರ್ತಾನೆ ಕೊನೆವರೆಗೂ ಕೂಡ. ಅದಕ್ಕೆ ದೇವ್ರ ಬಗ್ಗೆ ಸಣ್ಣ ಪುಟ್ಟ ವಿಚಾರದ ಸುಳ್ಳು ಹೇಳಿದ್ರೆ ಸಿಟ್ಟು ಬರುತ್ತೆ ನಮಗೆ, ದೇವ್ರ ಬಗ್ಗೆ ಸುಳ್ಳು ಹೇಳಿದರೆ ಭಾರಿ ಸಿಟ್ಟು ಬಂತು. ಅದನ್ನು ಹೇಳಬೇಕಾದ್ರೆ ಅಷ್ಟು ಬೈದು ಅದು ಹೇಷ ಭಾಷಂಡವಾದ ಅಂತ ಬೈದೆಲ್ಲ ಮಾಡಿ. ಯಾತಕ್ಕೆ ಅಂದರೆ ಅವಾಚ್ಯ ಅಂದರೆ ಏನು, ಪೂರ್ತಿ ಹೇಳೋದಕ್ಕೆ ಬರೋದಿಲ್ಲ ಅಂತ ನಾವೇ ಹೇಳಿಬಿಡ್ತೇವೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಡಿಗೆ, ಅದು ವರ್ಣನೆ ಮಾಡಿ ಕೊನೆಗೆ ಹೇಳಕ್ಕೆ ಬರೋದು ಬಿಡಯ್ಯ, ತಿಂದು ನೋಡಿದ್ರೆ ಗೊತ್ತಾಗೋದು ಬಿಡ್ತೇವೆ, ಕೊನೆಗೆ ತಿಂದು ನೋಡಿದ್ರೆ ಗೊತ್ತಾಗುತ್ತೆ, ಹೇಳಕ್ಕೆ ಬರೋದೇ ಇಲ್ಲ ಅದನ್ನು ಅಂತಂದ ಎಂದು ನೋಡೇ ಇದ್ದಿಲ್ಲ ನಾನು. ಎಷ್ಟೋ ಸರ್ತಿ ಮಾತು ಉಪಯೋಗಿಸ್ತೀವಿ ನಾವು, ಅಂದರೆ ಮರ್ತನ ಎರಡು ಇದೆ, ಈಗ ಚೆನ್ನಾಗಿದೆ ಅಂತ ಹೇಳಿ ಆಗಿದೆ, ಬಟ್ ಪೂರ್ತಿ ಹೇಳೋ ಶಕ್ತಿ ನಮ್ಮ ಪದಗಳಿಗೆ ಇಲ್ಲ, ಶಬ್ದಗಳೆಲ್ಲ ಸೋತು ಬಿಡ್ತಾವ, ಅದು ಮುಖ್ಯ. ನಾನು ಏಷ ತಪತಿ, ಮುಂದೆ ಕೊನೆಯ ವಾಕ್ಯ ಇದರದ್ದು, ಯಯೇಷ ತಪತಿ ಇತಿ ಪ್ರಾಣಸ್ಯ ಸೂರ್ಯಮಂಡಲೇ ಸ್ಥಿತ್ವಾ. ನಾನು ಪ್ರಾಣಶಬ್ದಸ್ಯ ವಾಯುಪರತ್ವ ಮಾತ್ರ ಸಂಭವತಿ. ಯಾತಕ್ಕೆ ಯಯೇಷ ತಪತಿ ಇತಿ ಪ್ರಾಣಸ್ಯ ಸೂರ್ಯಮಂಡಲೇ ಸ್ಥಿತ್ವ ತಾಪಕತ್ವೋಕ್ತೇ ವಿಷ್ಣೋರೇವ ಆದಿತ್ಯಮಂಡಲೇ ತಾಪಕತ್ವಸ್ಯ ನಿರ್ಧಾರಿತತ್ವಾದಿತ್ಯತಃ ವಾಯುಶ್ಚ ಇತಿ ಆಗ್ನೇಯವ ನತು ಸ್ವಾತಂತ್ರ್ಯೇಣ. ಸೂರ್ಯನೊಡಗಿದ್ದು ವಾಯುದೇವರು ಬೆಳಕು ಕೊಡ್ತಾರೆ ಅಂತೀರಿ, ನಾರಾಯಣನು ಕೊಡ್ತಾನೆ ಅಂತ ಹೇಳ್ತೀರಿ, ಏನೇನು ಹೇಳ್ತೀರಿ ಅಂದರೆ ಏ ಎಲ್ಲ ಸರಿಯಾಗಿ ಹೇಳಿದ್ದೆ ನಾವು ಅಂತ ಹೇಳಿದ್ವಿ. ವಾಯುದೇವರು ಕೊಡ್ತಾರೆ, ದೇವರು ಅಪ್ಪಣೆ ಬರ್ತಾನೆ, ಅದರಿಂದ ಒಂದಕ್ಕೊಂದೇನಿಲ್ಲ, ವಿರೋಧ ಇಲ್ಲ. ಅವರೇನು ಮಾಡಿದರು, ಒಂದೇ ಆ್ಯಂಗಲ್ ವಿಚಾರ ಮಾಡಿಬಿಟ್ಟು, ಇಲ್ಲ ಪ್ರಾಣ ಅಲ್ಲಿ ಇಲ್ಲ ನಾರಾಯಣ, ಇಬ್ಬರು ಹೇಗೆ ಮಾಡ್ತಾರೆ ಅಂದರೆ ಸುಲಭವಾಗಿ ಮಾಡ್ತಾರೆ, ಸಮಸ್ಯೆನೇ ಇಲ್ಲ ಅಂತ ಹೇಳಿದರು. ಶಕ್ತ್ಯಾ ಸೂರ್ಯೋಪಿ ತೈಜಯತಿ ವಾಯೋಹೋ ಶಕ್ತ್ಯ ಸೂರ್ಯೋಪಿ ತಪತಿ ಕಿಮು ವಾಯು ಸ್ವಾತಂತ್ರ್ಯೇಣ ಸೂರ್ಯಸ್ತತ್ವಾಧಿಕಂ ಪ್ರಾಕ್ ಸಾಧಿತಮಿತಿ ಭಾವ. ಇನ್ನು ಸ್ವಾತಂತ್ರ್ಯನ ಸೂರ್ಯನಲ್ಲಿ ಬೆಳಕು ಕೊಡ್ತಾನೆ ಎಂಬ ಹಿಂದೆ ಹೇಳಿ ಆಗಿದೆ, ಆದ್ದರಿಂದ ಮುಂದೆ ಹೇಳಬೇಕಾಗಿಲ್ಲ ಅಂತ ಹೇಳಿ. ಇವೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ ಅಂದಾಗ ಗಾಯತ್ರಿ ವಿಚಾರ ಹೇಳಬೇಕಾದ್ರೆ ಮೈಂಡ್ ಶೇಕ್ ಆಗೋದಿಲ್ಲ, ಕರೆಕ್ಟ್ ತತ್ವ ಗೊತ್ತಿರೋದ್ರಿಂದ ಧ್ಯಾನ ಅದು ಏಕಾಗ್ರತೆ ಬರುತ್ತದಾಗ. ಸ್ವಲ್ಪ ಡೌಟ್ ಬಂದುಬಿಟ್ರೆ ಏನಾಗ್ತದಾಗ, ಆಗ ಧ್ಯಾನ ಮಾಡೋಕೆ ಬರೋದಿಲ್ಲ. ಅವ್ರು ಹೇಳಿದ್ದಾರೆ ಒಂದು ಇಲ್ಲಿದೆಯೋ ಅಲ್ಲಿದೆಯೋ, ಹೋಗ್ತಿರ್ಬೇಕಾದ್ರೆ ಫಾಸ್ಟಾಗಿ ಹೋಗ್ತಿರ್ತಾನೆ, ಡಿವೇಷನ್ ಬಂದ್ಬಿಡುತ್ತೆ, ಯಾಕೆ ಹೋಗ್ಬೇಕು ಮುಂದೆ ಅವನು, ಎಲ್ಲೂ ಇಂಡಿಕೇಶನ್ ಇಲ್ಲ, ತಕ್ಷಣ ನಿಂತು ಬಿಡ್ತಾನೆ. ಯಾರೂ ಇಲ್ಲ ಹೇಳೋರು, ಏನು ಮಾಡ್ತಾನಾಗ, ಮುಂದೆ ಯಾರೋ ಬರೋ ನಲ್ಲಗೆ ಹೋಗ್ತಿರ್ತಾನೆ. ಯಾಕೆ ಅವ್ನಿಗೆ ಯಾವ ಇಲ್ಲಿ ಹೋದ್ರೆ ಮತ್ತೆ ವಾಪಸ್ ಬರೋದು ಕಷ್ಟ, ಅದು ಶಾರ್ಟ್ ಒಂದು ಯಾರೋ ರೋಡ್ ಬೇರೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಅಂತೇಳಿ ಕೆಲಸದ ನಿಲ್ಲಿಸೇ ಬಿಡ್ತಾನೆ, ಪೂರ್ತಿ ಡೌಟ್ ಬಂದುಬಿಟ್ರೆ. ಅದೇ ಗೊತ್ತಿದ್ಬಿಟ್ರೆ ಸಾಷ್ಟ ಹೋಗ್ತಾ. ಅದೇ ರೀತಿ ಯಾವುದೇ ನಾವು ಉಪಾಸನೆ ಮಾಡಬೇಕಾದ್ರೆ ನಿಶ್ಚಯ ಇದ್ಬಿಟ್ರೆ ಏನು ಮಾಡ್ತಾನಾಗ ಫಾಸ್ಟಾಗಿ ನಿಶ್ಚಿಂತ ಮಾಡ್ತಾನೆ. ಇಲ್ಲಿ ಬರ ಆಗೋದಿಲ್ಲ, ಇದೆಲ್ಲ ಓದಿದ್ರೆ ಏನು ಉಪಯೋಗ ಆಯಿತು ಅಂದರೆ ಸಂದೇಹ ಎಂದು ಬರೋದಿಲ್ಲ, ಆಗ ಧ್ಯಾನ ಮಾಡೋಕ್ಕೆ ಸಾಧ್ಯ. ಆಚಾರ್ಯ ಹೇಳ್ತಾರೆ, ನೈರಂತರ್ಯಂ ಮನೋವೃತ್ತೇಹೇ ಧ್ಯಾನಮಿತ್ಯಭಿಧೀಯತೆ. ಧ್ಯಾನ ಅಂದರೆ ಏನು? ಅನ್ಇಂಟರಪ್ಟೆಡ್ ಕಾನ್ಸಂಟ್ರೇಷನ್ ಬರಬೇಕು, ಆ ಕಡೆ ಈ ಕಡೆ ಬೇವಲಾಡಬಾರ್ದು. ಅದೆಲ್ಲ ಗಟ್ಟಿ ಶಾಸ್ತ್ರ ಓದಿ 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 ಏನಾಗುತ್ತೆ ಅಂದರೆ ಆ ಸ್ಟೇಜ್ ರೀಚ್ ಆಗ್ತಾ, ಅದು ಬಹಳ ಮುಖ್ಯ ಆ ಪುಸ್ತಕ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ.